माया प्रकृतिः मायाद्देहि नवभिः तत्त्वैः ಅಹಂಕಾರ ಇತಿ ಎಮ್ಮೆ ಭಿನ್ನಾ ಪ್ರಕೃತಿ ರಷ್ಟಥ ಅಂತ ಹೇಳ್ಬೇಕಾದ್ರೆ ಎಂಟು ಹೇಳಿದ್ದಾರೆ. ಮಹತ್ತತ್ವವನ್ನು ಸೇರಿಸಿದರೆ ಒಂಬತ್ತಾಗತ್ತೆ. ಆದಿಶಬ್ದೇನ ಮಹದಹಂಕಾರ ಮನಾಂಸಿ ಪಂಚಭೂತಾನಿ ಚ ಗೃಹ್ಯಂತೆ. ಅವಗತತ್ವ ಮಹತ್ತತ್ವ ಅಹಂಕಾರ ತತ್ವ ಮನಸ್ತತ್ವ ಮತ್ತು ಪಂಚಭೂತಗಳು ಸೇರಿ ನವಭಿಹಿ ತತ್ವೈ ಒಂಬತ್ತು ತತ್ವಗಳಿಂದ ಸವಿಕಾರೈರಯಂ ವಿರಾಟ್. ವಿಕಾರಗಳು ಅಂದರೆ ಅದರಿಂದ ಹುಟ್ಟಿ ಬರೋವು, ಅವರ ಇಂದ್ರಿಯ ಮೊದಲಾದವುಗಳೆಲ್ಲ. ವಿರಾಟ್ ಬ್ರಹ್ಮಾಂಡಂ ಸಚಿತ್ಕೆ ಚೇತನ ಸಹಿತೆ ಯಸ್ಮಿನ್ ಬ್ರಹ್ಮಾಂಡೇ ಭುವನತ್ರಯಂ ದೃಶ್ಯತೆ. ಇದರೊಳಗೆ ಮಾಯಾದ್ಯೈಹಿ ನವಭಿಹಿ ತತ್ವೈಹಿ ಮಾಯ ಪ್ರಕೃತಿ ಬದಲಾದಂಥ ಒಂಬತ್ತು ತತ್ವಗಳಿಂದ ಮತ್ತು ಸವಿಕಾರೈಹಿ ಅವುಗಳ ವಿಕಾರಗಳೊಂದಿಗೆ ಕೂಡಿದಂತಹ ಅಯಂ ವಿರಾಟ್ ಈ ಒಂದು ಬ್ರಹ್ಮಾಂಡ ನಿರ್ಮಿತವಾಗಿದೆ. ಇದರಲ್ಲಿ ಭುವನತ್ರಯಂ ದೃಶ್ಯತೆ, ಭುವನತ್ರಯಂ ನಿರ್ಮಿತ, ಭುವನತ್ರಯಂ ಸಚಿತ್ಕೆ ದೃಶ್ಯತೆ. ಚೇತನ ಸಮೇತವಾಗಿ ಈ ಮೂರು ಲೋಕಗಳಿಂದ ಕೂಡಿದ ಈ ಬ್ರಹ್ಮಾಂಡದಲ್ಲಿ ಇವೆಲ್ಲ ಕಾಣ್ತಾ ಇವೆ. ಏತದ್ವೈ ಪೌರುಷಂ ರೂಪಂ ಭೂಹು ಪಾದೌ ದ್ಯೌಹು ಶಿರೋ ನಭಃ ನಾಭಿಹಿ ಸೂರ್ಯಃ ಅಕ್ಷಿಣೀ ನಾಸೇ ವಾಯುಃ ಕರ್ಣೌ ದಿಶಃ ಪ್ರಭೋಃ. ಏತದ್ವೈ ಪೌರುಷಂ ರೂಪಂ, ಇದು ಪುರುಷರೂಪ ಅಂದರೆ ಇದು ವ್ಯಾಪ್ತವಾಗಿರ್ತಕ್ಕಂಥ ಪರಮಾತ್ಮನ ಪುರುಷರೂಪ ಯಾವುದು ಅಂದರೆ ಭೂಹು ಪಾದೌ ದ್ಯೌಹು ಶಿರಃ ನಭಃ ನಾಭಿಹಿ ಸೂರ್ಯಃ ಅಕ್ಷಿಣಿ ನಾಸೇ ವಾಯುಃ ಕರ್ಣೌ ದಿಶಃ ಪ್ರಭೋಃ. ಏತದ್ ಬ್ರಹ್ಮಾಂಡಂ ಪೌರುಷಂ ರೂಪಂ, ಪುರುಷ ಸನ್ನಿಧಾನ ಯೋಗ್ಯ ಪ್ರತಿಮಾ ರೂಪಂ, ವಿರಾಟ್ ರೂಪ ಅಂತೇವಲ್ಲ ಹಾಗೆ. ಏಹಿ ಅಂಗಾಧಿಕಂ ಕಲ್ಪಯಂತಿ ತಾನಾಹ ಪೂರಿತಿ. ಅತ್ರ ವಿವರಣಂ ಪೂರ್ವವದೂಹ್ಯಂ. ದ್ವಿತೀಯ ಸ್ಕಂದದಲ್ಲಿ ಹೇಳಬೇಕಾದ್ರೆ ಪಾತಾಳಮೇತಸ್ಯ ಹಿ ಪಾದಮೂಲಂ ಇತ್ಯಾದಿ ಹೇಳಿದ್ದಾರಲ್ಲ ಆ ರೀತಿ. ಭೂಹು ಆಮೇಲೆ ಪಾದೌ ದ್ಯೌಹು ಶಿರಃ ನಭಃ ನಾಭಿ, ಪರಮಾತ್ಮ ಪುರುಷ ರೂಪದಲ್ಲಿ ನಿಂತಿದ್ದಾನೆ ತಿಳ್ಕೊಂಡ್ರು ಒಂದೇ, ವಿರಾಟ್ ರೂಪ ಅಂದರು ಒಂದೇನೆ. ಪುರುಷ ಅಂದ್ರೆ ಏನು? ಶಿರಸ್ಸಿನಿಂದ ಪಾದದವರೆಗೂ ಆಕಾರ ಇರಬೇಕು. ಆ ರೀತಿ ಆಕಾರದಂತೆ ಹದಿನಾಲ್ಕು ಲೋಕಗಳು ಪರಮಾತ್ಮನನ್ನು ಆಶ್ರಯಿಸಿವೆ ಅಂತ ತಿಳ್ಕೊಳ್ಳೋದೇ ಪುರುಷ ರೂಪದ ಚಿಂತನೆ. ಏನೋ ಅವ್ರು ಬರ್ತಾರೆ ಅಲ್ಲ, ಬಿದ್ದರೆ ದ್ವಿತೀಯ ಸ್ಕಂದದಲ್ಲಿ ಬಂತಲ್ಲ ಆಗ್ಲೇನೆ. ಪಾದೌ ದ್ಯೌಹು ಶಿರಃ ನಭಃ ನಾಭಿಹಿ ಸೂರ್ಯಃ ಅಕ್ಷಿಣಿ ನಾಸೇ ವಾಯುಃ ಕರ್ಣೌ ದಿಶಃ ಪ್ರಭೋಃ. ಭೂಹು ಪಾದೌ, ಪಾದಗಳಲ್ಲಿ ಮುಂದೆ ಮೊದಲೇದಾಗಿ ಪಾದಗಳು, ಭೂಲೋಕ ದ್ಯುಲೋಕ ಶಿರಸ್ಸು, ನಭಸ್ಸು ಶಿರಸ್ಸು, ನಾಭಿ ಆಮೇಲೆ ಸೂರ್ಯ ಕಣ್ಣುಗಳಲ್ಲಿ, ದಾಸೇ ವಾಯುಃ ನಾಸದಲ್ಲಿ ವಾಯುದೇವರು, ಕರ್ಣೌ ದಿಶಃ ಕರ್ಣಗಳಲ್ಲಿ ದಿಗ್ದೇವತೆಗಳು ಹೀಗಿದ್ದಾರೆ. ಪ್ರಜಾಪತಿ ಪ್ರಜನನಂ ಅಪಾನೋ ಮೃತ್ಯುರೀಶಿತು ತದ್ಬಾಹವೋ ಲೋಕಪಾಲಾಃ ಮನಶ್ಚಂದ್ರೋ ಭುವೋರ್ಯಮಃ. ಪ್ರಜಾಪತಿ ಪ್ರಜನನಂ ಅಪಾನಃ ಮೃತ್ಯು ಈಶಿತು ತದ್ಬಾಹವಃ ಲೋಕಪಾಲಾಃ ಮನಃ ಚಂದ್ರಃ ಭುವೋ ಯಮಃ. ಪ್ರಜಾಪತಿ ಪ್ರಜನನಂ, ಜಗತ್ತಿನ ಸೃಷ್ಟಿ ಪ್ರಜಾಪತಿಯಿಂದ. ಅಪಾನಃ ಮೃತ್ಯು, ಅಪಾನವೇ ಮೃತ್ಯು. ತದ್ಬಾಹವಃ ಲೋಕಪಾಲಾಃ, ಆತನ ಬಾಹುಗಳಲ್ಲಿ ಇಂದ್ರಾದಿ ಲೋಕಪಾಲಕರುಗಳು ಆಶ್ರಯ ಪಡೆದಿದ್ದಾರೆ. ಮನಃ ಚಂದ್ರ, ಚಂದ್ರಮಾ ಮನಸೋ ಜಾತಃ, ಮನಸ್ಸಿನಲ್ಲಿ ಚಂದ್ರ. ಭ್ರುವೋಹೋ ಯಮಃ, ಆತನ ಹುಬ್ಬುಗಳಲ್ಲಿ ಯಮದೇವರು. ಈ ರೀತಿ ಪುರುಷರೂಪದ ಪರಮಾತ್ಮನಲ್ಲಿ ದೇವತೆಗಳೆಲ್ಲ ಆಶ್ರಯವನ್ನು ಪಡೆದಿದ್ದಾರೆ ಅಂತ ಅರ್ಥ. ಪ್ರಜಾಪತಿರ್ ದಕ್ಷ ಪ್ರಜನನಂ ಉಪಸ್ಥ, ಪ್ರಜಾಪತಿ ಅಂದರೆ ದಕ್ಷ, ಪ್ರಜನನ ಅಂದರೆ ಉಪಸ್ಥೇಂದ್ರಿಯ. ಲಜ್ಜಾ ಉತ್ತರೋ ಅಧರೋ ಲೋಭೋ ದ್ಯುತಿರ್ಜ್ಯೋತ್ಸ್ನಾ ಸ್ಮಯೋ ಭ್ರಮಃ ರೋಮಾಣಿ ಭೂರುಹ ಭೂಮ್ನೋ ಮೇಘಾಃ ಪುರುಷಮೂರ್ಧಜಾಃ. ಲಜ್ಜಾ ಉತ್ತರ ಅಧರ ಲೋಭಃ ದ್ಯುತಿಃ ಜ್ಯೋತ್ಸ್ನಾ ಸ್ಮಯಃ ಭ್ರಮಃ ರೋಮಾಣಿ ಭೂರುಹಾಃ ಭೂಮ್ನಃ ಮೇಘಾಃ ಪುರುಷಮೂರ್ಧಜಾಃ. ಉತ್ತರೋಷ್ಠೋ ಲಜ್ಜಾ ಅಧರೋಷ್ಠೋ ಲೋಭಃ. ಲಜ್ಜಾ ಉತ್ತರೋ ಅಧರೋ ಲೋಭಃ, ಕೆಳತುಟಿ ಮೇಲುತುಟಿ. ಅದರಲ್ಲಿ ಉತ್ತರೋಷ್ಠ ಮೇಲಿನ ತುಟಿಯಲ್ಲಿ ಲಜ್ಜ, ಕೆಳಗಿನ ತುಟಿಯಲ್ಲಿ ಒಬ್ಬರು ಲೋಭಃ. ದ್ಯುತಿಹಿ ಜ್ಯೋತ್ಸ್ನ, ಪರಮಾತ್ಮನ ಕಾಂತಿ ಅಂದರೆ ಬೆಳದಿಂಗಳು. ಸ್ಮಯಃ ಭ್ರಮಃ, ಭ್ರಮಃ ಅಂದರೆ ಭ್ರಾಂತಿ, ಸ್ಮಯಃ ಅಂದರೆ ದರ್ಪ ವಿಶೇಷ. ರೋಮಾಣಿ ಭೂರುಹಾಹ, ಎಲ್ಲ ವೃಕ್ಷಗಳೆಲ್ಲ ಪರಮಾತ್ಮ ರೋಮಗಳು. ಭೂಮ್ನಃ ಮೇಘಾಹ, ಪೂರ್ಣಪುರುಷನಾದ ಪರಮಾತ್ಮನ ಮೇಘಾಹ ಪುರುಷ ಮೂರ್ಧಜಾಹ, ಪರಮಾತ್ಮನ ತಲೆಗೂದುಗಳು ಅಂದರೆ ಮೇಘಗಳು, ರೋಮಗಳು ಅಂದರೆ ವೃಕ್ಷಗಳು. ಈ ರೀತಿಯಲ್ಲಿ ಪರಮಾತ್ಮನ ಪುರುಷ ರೂಪದ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದರು. ಯಾವಾನಯಂ ಸ ಪುರುಷೋ ಯಾವತ್ಯಾ ಸಂಸ್ಥಯಾಮಿತಃ ತಾವಾನಸೌ ಅಪಿ ಮಹಾನ್ ಪುರುಷೋ ಲೋಕ ಸಂಸ್ಥಯಾ. ಯಾವಾನಯಂ ಸ ಪುರುಷಃ ಯಾವತ್ಯಾ ಸಂಸ್ಥಯಾಮಿತಃ ತಾವಾನ್ ಅಸೌ ಅಪಿ ಮಹಾನ್ ಪುರುಷಃ ಲೋಕ ಸಂಸ್ಥಯಾ. ಸಹಾಯಂ ಪುರುಷಃ ಬ್ರಹ್ಮಾಂಡಾಖ್ಯಃ ಲೋಕ ಸಂಸ್ಥೆಯ ಯಾವತ್ಯಾ ಸಂಸ್ಥೆಯಮಿತಃ ಪರಿಮಿತಃ ಅಸೌ ಮಹಾನ್ ಪುರುಷಃ ತದಂತಸ್ಥ ಪುರುಷೋ ಭಗವಾನಪಿ ತಾವಾನ್ ತಾವತ್ ಪರಿಮಾಣೋಪೇತಃ. ಈ ಬ್ರಹ್ಮಾಂಡ ಎಷ್ಟು ವ್ಯಾಪ್ತಿಯನ್ನು ಪಡೆದಿದೆಯೋ, ಯಾವಾನಯಂ ಸ ಪುರುಷಃ ಅಯಂ ಬ್ರಹ್ಮಾಂಡ, ಈ ಬ್ರಹ್ಮಾಂಡ ಎಷ್ಟಿದೆಯಲ್ಲ, ಬ್ರಹ್ಮಾಂಡಾಖ್ಯ ಅಂತಕ್ಕಂಥ ಪುರುಷ ಎಷ್ಟು ವ್ಯಾಪ್ತಿಯನ್ನು ಪಡೆದಿದೆಯೋ ಅಷ್ಟರಲ್ಲೂ ದೇವರು ವ್ಯಾಪಿಸಿಬಿಟ್ಟಿದ್ದಾನೆ. ಯಾವತ್ಯಾ ಸಂಸ್ಥೆಯಮಿತಃ ತಾವಾನ್ ಅಸೌ ಅಭಿ ಮಹಾನ್ ಪುರುಷಃ ಲೋಕ ಸಂಸ್ಥೆಯ, ಲೋಕದಲ್ಲಿ ಧರಿಸಿರ್ತಕ್ಕಂಥ ಪರಮಾತ್ಮ ಅಷ್ಟೇ ವ್ಯಾಪ್ತಿಯನ್ನು ಹೊಂದಿದ್ದಾನೆ. ಪರಮಾತ್ಮನ ವ್ಯಾಪ್ತಿ ಇಷ್ಟೇ ಅಲ್ಲ, ಅಥವಾ ಜಾಯಾಂಶ್ಚ ಪುರುಷ ಚಿಂತನೆ ಮಾಡಿ ಅದರ ಮೇಲೆ ಪರಮಾತ್ಮ ಬೇಕಾದಷ್ಟಿದ್ದಾನೆ. ಅಂತೂ ಪರಮಾತ್ಮ ಎಲ್ಲತ್ರ ಸರ್ವತ್ರ ವ್ಯಾಪ್ತ, ಮತ್ತು ಜಗತ್ತಿನ ವ್ಯಾಪ್ತಿಯನ್ನು ಮೀರಿ ಪರಮಾತ್ಮ ಇನ್ನೂ ಮೇಲಿದ್ದಾನೆ. ಯಾವಾನ ಎಂ ಸ ಪುರುಷ ಯಾವತ್ಯಾ ಸಂಸ್ಥೆಯಮಿತಃ ತಾವಾನ್ ಅಸ್ಮಿತಃ ಅಂದರೆ ಪರಿಮಿತಃ, ತಾವಾನ ಪರಿಮಿತ ಅಂದರೆ ಪ್ರಮಾಣ ಹೊಂದಿರುವವನು. ತಾವಾನ್ ಅಸೌ ಅಪಿ ಮಹಾನ್ ಪುರುಷ ಲೋಕ ಸಂಸ್ಥೆಯ. ಕೌಸ್ತುಭ ವ್ಯಪದೇಶೇನ ಸ್ವಾತ್ಮಜ್ಯೋತಿರ್ ವಿಭತ್ಯಜ ತತ್ಪ್ರಭಾ ವ್ಯಾಪಿನಿ ಸಾಕ್ಷಾತ್ ಶ್ರೀವತ್ಸ ಮುರಸಾ ಬಿಹು. ಪರಮಾತ್ಮನ ಆಭರಣಗಳನ್ನು ಹೇಳ್ತಾರೆ, ಆತನ ರೂಪ ಆತನ ಅವಯವಗಳನ್ನೆಲ್ಲ ಹೇಳಿದರು. ಈಗ ಆಭರಣಗಳು ಅಂದರೆ ಕೌಸ್ತುಭ ವ್ಯಪದೇಶೇನ ಸ್ವಾತ್ಮಜ್ಯೋತಿ ಬಿಭರ್ತಿ ಅಜಃ ತತ್ಪ್ರಭಾ ವ್ಯಾಪಿನಿ ಸಾಕ್ಷಾತ್ ಶ್ರೀವತ್ಸಂ ಉರಸಾ ಬಿಹು. ಉಪಾಂಗಾನ್ಯಾ ಕೌಸ್ತುಭೇತಿ ಅಜೋ ವಿಷ್ಣು ಸ್ವಾತ್ಮಜ್ಯೋತಿ ಜ್ಯೋತಿಸ್ವರೂಪ ಯದ್ವಾ ಸ್ವಾಧೀನ ಬ್ರಹ್ಮಾಖ್ಯ ಜ್ಯೋತಿ ಅಜಃ. ಬ್ರಹ್ಮದೇವರು ಪರಮಾತ್ಮನ ಕೌಸ್ತುಭ ರೂಪದಲ್ಲಿ ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ. ಕೌಸ್ತುಭಂ ಬ್ರಹ್ಮಣೋ ರೂಪಂ ಅಂತ ಹೇಳಿದ್ದಾರೆ. ಕೌಸ್ತುಭಾಮಾನಿ ವೈಮಾನಿ ದೇವತೆಗಳು ಬ್ರಹ್ಮದೇವರು. ಕೌಸ್ತುಭ ವ್ಯಪದೇಶೇನ ಅಜಃ, ಕೌಸ್ತುಭ ರೂಪದಲ್ಲಿ ಬ್ರಹ್ಮದೇವರು ಸ್ವಾತ್ಮಜ್ಯೋತಿ ಸ್ವಾತ್ಮಜ್ಯೋತಿಯಾಗಿ ಪರಮಾತ್ಮನ ಈ ಕಂಠದಲ್ಲಿ ನೆಲೆಸಿದ್ದಾರೆ. ತತ್ಪ್ರಭಾ ವ್ಯಾಪಿನಿ ಸಾಕ್ಷಾತ್ ಶ್ರೀವತ್ಸಂ ಉರಸಾ ಬಿಹು. ಅನಂತರ ಶ್ರೀರೀತಿ ಅಧ್ಯಾಹಾರ್ಯಂ ಸಾಕ್ಷಾತ್ ಶ್ರೀಹಿ ಸಾಕ್ಷಾತ್ ಮಹಾಲಕ್ಷ್ಮಿ ಶ್ರೀವತ್ಸಸ್ಯ ಪ್ರಭಾಂ ವ್ಯಾಪ್ನೋತಿ ಇತಿ ತತ್ಪ್ರಭಾ ವ್ಯಾಪಿನಿ ತಾದೃಶಂ ಶ್ರೀವತ್ಸಂ ಉರಸಾ ಬಿಭರ್ತಿ. ಅಲ್ಲಿ ಶ್ರೀವತ್ಸದಲ್ಲಿ ಮಹಾಲಕ್ಷ್ಮಿ, ಕೌಸ್ತುಭದಲ್ಲಿ ಬ್ರಹ್ಮದೇವರು. ಬ್ರಹ್ಮದೇವರಿರೋದು ಕಂಠದೊಳಗೆ, ಮಹಾಲಕ್ಷ್ಮಿ ಇರೋದು ಶ್ರೀವತ್ಸರ ಲಾಂಛನ. ಉರಸ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ. ತತ್ಪ್ರಭಾ ವ್ಯಾಪಿನಿ ಸಾಕ್ಷಾತ್ ಶ್ರೀವತ್ಸಂ ಉರಸಾ ವಿಹು. ಸ್ವಮಾಯಾಂ ವರಮಾಲಾಖ್ಯಾಂ ನಾನಾ ಗುಣಮಯೀಂ ತಥತ್ ವಾಸಶ್ಚಂದೋಮಯಂ ಪೀತಂ ಬ್ರಹ್ಮಸೂತ್ರಂ ತ್ರಿಭುತ್ಸ್ವರಂ. ಸ್ವಮಾಯಾಂ ವನಮಾಲಾಖ್ಯಾಂ ನಾನಾ ಗುಣಮಯೀಂ ತಥತ್ ವಾಸಃ ಛಂದೋಮಯಂ ಪೀತಂ ಬ್ರಹ್ಮಸೂತ್ರಂ ತ್ರಿಭುತ್ಸ್ವರಂ. ಸ್ವಮಾಯಾಂ, ಮಾಯಾ ಅಂದರೆ ಮಹಾಲಕ್ಷ್ಮಿ, ಸ್ವಾಂ ಮಾಯಾಂ ಶ್ರಿಯಂ ವನಮಾಲಾಖ್ಯಂ ಶ್ರೀರೇವ ವನಮಾಲಾಯಾಂ ಪದ್ಯಮಾನದಲ್ಲಿ ಟೀಕಾರಾಯರ ಮಾತದು. ಸ್ವಮಾಯಾಂ ವನಮಾಲಾಖ್ಯಾಂ ಇದೆಲ್ಲ ಅಚ್ಚ ತಾತ್ಪರ್ಯ ಮೂರನೇ ಅಧ್ಯಾಯದಲ್ಲಿ ಹೇಳಿರೋ ಮಾತುಗಳು, ಭಾಗವತ ತಾತ್ಪರ್ಯದ ಮಾತುಗಳು ಪ್ಲಸ್ ಪದ್ಯಮಾನದಲ್ಲಿ ಜಯತೀರ್ಥರ ಮಾತುಗಳು ಎಲ್ಲ ಸೇರಿದ್ದೀವಿ. ಸ್ವಮಾಯಾಂ ವನಮಾಲಾಖ್ಯಾಂ, ವನಮಾ ರೂಪದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ. ನಾನಾ ಗುಣಮಯೀಂ ದಧತ್, ನಾನಾ ಗುಣಮಯಿ ನಾನಾ ವರ್ಣಗಳಿಂದ ಕೂಡಿರತಕ್ಕಂತಹ ಮಹಾಲಕ್ಷ್ಮಿ ಎಂದರು. ಒಂದೇ ನಾನಾ ಗುಣಗಳು ಅಂದರೆ ಸತ್ವಾದಿ ಮೂರು ಗುಣಗಳ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿಯನ್ನು ಪರಮಾತ್ಮ ವನಮಾಲೆಯ ರೂಪದಲ್ಲಿ ಧರಿಸಿದ್ದಾನೆ. ವಾಸಃ ಛಂದೋಮಯಂ ಪೀತಂ, ಪರಮಾತ್ಮನ ಪೀತಂ ವಾಸಃ, ಪೀತಾಂಬರ ಧರಿಸಿರುತ್ತ ಪೀತಾಂಬರ ಯಾವುದು ಅಂತ ಕೇಳಿದರೆ ಛಂದೋ ವೇದ ಸ್ವರೂಪ, ವೇದಾಭಿಮಾನಿಯಾದ ಮಹಾಲಕ್ಷ್ಮಿ ಪರಮಾತ್ಮನ ಪೀತಾಂಬರ ರೂಪದಲ್ಲಿ ಇದ್ದಾರೆ. ಬ್ರಹ್ಮಸೂತ್ರಂ ತ್ರಿವೃತ್ ಸ್ವರಂ ತ್ರಿವರ್ಣಾತ್ಮಕಂ ತ್ರಿವೃತ್ ತ್ರಿವರ್ಣಾತ್ಮಕಂ ಸ್ವರಂ ಪ್ರಣವ ಲಕ್ಷಣಂ ಬ್ರಹ್ಮಸೂತ್ರಂ ದಸತ್. ಮೂರು ವರ್ಣಗಳಿಂದ ಕೂಡಿರತಕ್ಕಂಥ ಬ್ರಹ್ಮಸೂತ್ರಗಳೇ ಪರಮಾತ್ಮನ ಯಜ್ಞೋಪವೀತ ರೂಪದಲ್ಲಿದೆ. ಓಂಕಾರ ಪರಮಾತ್ಮನ ಯಜ್ಞೋಪವೀತ ರೂಪದಲ್ಲಿದೆ ಅಂತ ಅರ್ಥ. ಅಭೇದ ಹೇಳಬಾರದು, ಅಭಿಮಾನಿ ದೇವತೆ ಅಂತ ಅರ್ಥ. ಅಭಿಮಾನಿ ದೇವತೆ ಆ ರೂಪದಲ್ಲಿರ್ತಾರೆ ಹೊರತು ಜಡಪಾದ ಪದಾರ್ಥ ಬೇರೆ, ಚೇತನ ಬೇರೆ. ಜಡದ ಆಕಾರ ಚೇತನ ಮಹಾಲಕ್ಷ್ಮಿ, ಆ ರೀತಿ ಜಡಕ್ಕೂ ಭೇದಕ್ಕೂ ಜಡ ಜೀವ ಭೇದ ಒಪ್ಪಿಕೊಂಡ ಮೇಲೆ ಜಡ ಮಹಾಲಕ್ಷ್ಮಿಗೆ ಅಭೇದ ಒಪ್ಪಲಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಜಡನೇ ಬೇರೆ, ಅದೇ ಬೇರೆ. ನೋಡೋದಕ್ಕೆ ಪೀತಾಂಬರ ಕಾಣೋದು, ಮಹಾಲಕ್ಷ್ಮಿ ಹೇಗಿದ್ದಾರೆ ಪೀತಾಂಬರದಂತೆ ಪರಮಾತ್ಮನ ಸುತ್ತ ಧರಿಸಿ ಆವರಿಸಿದ್ದಾರೆ ಬ್ರಹ್ಮದೇವರು. ಹಾಗೆ ಬಿಭರ್ತಿ ಸಾಂಖ್ಯಂ ಯೋಗಂಚ ದೇವೋ ಮಕರಕುಂಡಲೇ ಮೌಲಿಂ ಪದಂ ಪಾರಮೇಷ್ಠ್ಯಂ ಸರ್ವಲೋಕ ನಮಸ್ಕೃತಂ. ವಿಭರ್ತಿ ಸಾಂಖ್ಯಂ ಯೋಗಂಚ ದೇವಾಹ ಮಕರಕುಂಡಲೆ. ಪರಮಾತ್ಮ ಸಾಂಖ್ಯ ಮತ್ತು ಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗಗಳನ್ನು ಮಕರ ಕುಂಡಲ, ಎರಡು ಮಕರ ಕುಂಡಲಗಳು, ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು, ಮಕರಕುಂಡಲ ರೂಪದಲ್ಲಿ ಸಾಂಖ್ಯ ಮತ್ತು ಯೋಗಗಳು ಪರಮಾತ್ಮನನ್ನು ಆಶ್ರಯಿಸಿವೆ. ಮೌಲಿಂ ಪದಂ ಪಾರಮೇಷ್ಠ್ಯಂ ಸರ್ವಲೋಕ ನಮಸ್ಕೃತಂ. ಪಾರಮೇಷ್ಠ್ಯಂ ಪದಂ ಸ್ಥಾನಂ ಮೌಲಿಂ ಕಿರೀಟಂ. ಮೌಲಿ ಅಂದರೆ ಕಿರೀಟದೊಳಗೆ, ಪಾರಮೇಷ್ಠ್ಯಂ ಬ್ರಹ್ಮದೇವರು ನೆಲೆಸಿದ್ದಾರೆ ಪರಮಾತ್ಮನ ಸೇವೆ ಮಾಡೋದಕ್ಕೋಸ್ಕರ. ವಿಭರ್ತಿ ಸಾಂಖ್ಯಂ ಯೋಗಂಚ ದೇವೋ, ಒಂದಷ್ಟು ಅಧ್ಯಾತ್ಮದ ಅರ್ಥ ಇದ್ದಾಗ ಲೆಕ್ಕ. ಪರಮಾತ್ಮನ ಬಾಹ್ಯರೂಪ ಚಿಂತನೆ ಮಾಡೋದು ಅಂದರೆ ಒಳಗಿರ್ತಾ ಅಭಿಮಾನಿ ದೇವತೆಗಳನ್ನ ಚಿಂತನೆ ಮಾಡಿದರೆ ಆಧ್ಯಾತ್ಮಿಕ ಚಿಂತನೆಯ. ಬೌಲಿಂ ಪದಂ ಪಾರಮೇಷ್ಠ್ಯಂ ಸರ್ವಲೋಕ ನಮಸ್ಕೃತಂ ಅವ್ಯಾಕೃತಂ ಅನಂತಾಖ್ಯಂ ಆಸನಂ ಯದಧಿಷ್ಠಿತಂ ಧರ್ಮಜ್ಞಾನಾಧಿಭಿರ್ಯುಕ್ತಂ ಸತ್ವಂ ಪದ್ಮಮಿಹೋಚ್ಯತೆ. ಅವ್ಯಾಕೃತಂ ಅನಂತಾಖ್ಯಂ ಆಸನಂ ಯದಧಿಷ್ಠಿತಂ ಧರ್ಮಜ್ಞಾನಾಧಿಭಿಃ ಯುಕ್ತಂ ಸತ್ವಂ ಪದ್ಮಮಿಹ ಉಚ್ಯತೆ. ಯದಧಿಷ್ಠಿತಂ ಆಸನಂ, ಪರಮಾತ್ಮ ಕೂತಿರತಕ್ಕಂಥ ಪೀಠದಲ್ಲಿ ಯಾರಿದ್ದಾರೆ ಅಂದರೆ ಅನಂತಾಖ್ಯಂ ಶೇಷದೇವರಿದ್ದಾರೆ. ಪೀಠಕ್ಕೆ ಅಭಿಮಾನಿ ದೇವತೆಗಳು ಶೇಷದೇವರು. ಅವ್ಯಾಕೃತಂ ಅನಂತಾಖ್ಯಂ ಆಸನಂ ಯದಧಿಷ್ಠಿತಂ, ಯದಧಿಷ್ಠಿತಂ ಆಸನಂ ಪೀಠಂ ತದನಂತಾಖ್ಯಂ ಯವಾಕೃತಂ ವಿಕಾರರಹಿತಂ ಧರ್ಮಜ್ಞಾನಾಭಿರ್ಯುಕ್ತಂ ಸತ್ವಂ ಪದ್ಮಮಿಹೋಚ್ಯತೆ. ಪರಮಾತ್ಮನ ಕೈಯಲ್ಲಿ ಪದ್ಮ ಇದೆ, ನಾಭಿಯಲ್ಲಿ ಪದ್ಮ ಇದೆ. ಏನವೆಲ್ಲ? ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ. ಅದು ನಾಲ್ಕು ರೂಪದಲ್ಲಿ ಸತ್ವಂ ಪದ್ಮಮಿಹೋಚ್ಯತೆ. ಸತ್ವಾಭಿಮಾನಿಯಾದ ಮಹಾಲಕ್ಷ್ಮೀ ದೇವಿ ಪದ್ಮರೂಪದಲ್ಲಿದ್ದಾಳೆ. ಸತ್ವಂ ಸತ್ವಗುಣಾಭಿಮಾನಿನಿ ಶ್ರೀಹಿ ಪದ್ಮಂ. ಹಾಂ ಹಾಂ, ತಲೆಬೇರಿ ಹೇಗಿದ್ದಾರೆ, ಸೇವೆ ಮಾಡಿಕೊಂಡಿದ್ದಾರೆ ಆ ರೀತಿಯಲ್ಲಿ. ಅದೇ ತಪ್ಪು, ಮಾವುತ ಆನೆ ಮೇಲೆ ಕೂತಿರ್ತಾರೆ, ಮೆರವಣಿಗೆ ಮಾಡ್ತಿರ್ತಾರೆ ಗ್ರಂಥಾನ. ಮಾವುತ ಅವನು ಮಾವುತ ಯಾತಕ್ಕೋಸ್ಕರ ಅದು ವಾತನ ಗೌರವ ಅಲ್ಲ, ಅದು ಅದು ಸೇವೆ ಮಾಡೋಕ್ಕಾಗುತ್ತೆ, ಅರ್ಥವೋ ಬೇರೆ ಅಲ್ಲ. ಈ ವಿರಸದಲ್ಲಿ ಕೂತಿರ್ತಾರೆ, ದೇವ್ರು ಹಿಡ್ಕೊಂಡು ಕೂತಿರ್ತಾರೆ. ಅದು ಆತನಿಗೆ ದೇವರಿಗೆ ಆ ರೀತಿಯ ದೇವ್ರಿಗೆ ನಿಂತಿರ್ತಾರೆ, ದೇವ್ರ ಇಷ್ಟ ಕಾಣಿಸೋದು ಇಷ್ಟ ಹತ್ರ ನಿಂತಿರ್ತಾರೆ. ಆ ರೀತಿ ಸೇವೆ ಮಾಡೋ ಸೇವಕರ ನಿಲ್ಲೋದು ಬೇರೆ, ಇದಾಗಿ ನಿಲ್ಲೋದು ಬೇರೆ. ಓಜಸ್ಸಹೋ ಬಲಯುತಂ ಮುಖ್ಯತತ್ವಂ ಗದಾಂ ದಧತ್ ಅಪಾಂ ತತ್ವಂ ದರಬರಂ ತೇಜಸ್ತತ್ವಂ ಸುದರ್ಶನಂ. ಓಜಸ್ಸೋಹೋ ಓಜಸ್ಸಹೋ ಬಲಯುತಂ ಮುಖ್ಯತತ್ವಂ ಗದಾಂ ದಧತ್. ಗದಕ್ಕೆ ಪರಮಾತ್ಮನ ಕೈಯಲ್ಲಿ ಗದ ಇದೆ. ಯಶ ಗದಾ ಪವಮಾನ ಹೇಳಿದ್ದಾರೆ ಮುಖಭಾರತದೊಳಗೆ. ಯಶ ಗದಾ ಪವಮಾನ, ವಾಯುದೇವರು ಗದಾ ರೂಪದಲ್ಲಿ ಇದ್ದಾರೆ. ಮುಖ್ಯತತ್ವಂ ಗದಾಂ ದಧತ್ ಓಜಸ್ಸಹೋ ಬಲಯುತಂ, ಸಹಸಾ ವಾಯುದೇವರಿಗೆ ಸಹೋ ಬಲಯುತಂ. ಓಜಸ್ತೇಜೋತಿಥಿಧರ ವಿಷ್ಣುಸಹಸ್ರನಾಮ. ಓಜಸ್ಸಹೋ ಬಲಯುತಂ, ಓಜೋಯುತ ಸಹೋಯುತ ಓಜಸ್ಸಹೋ ಮತ್ತು ಬಲಯುತ. ಓಜಸ್ಸು ಸಹಸ್ಸು ಬಲ ಮೂರರಿಂದ ಕೂಡಿರತಕ್ಕಂಥ ಮುಖ್ಯ ಪ್ರಾಣದೇವರೇ ಗದಾರೂಪದಲ್ಲಿದ್ದಾರೆ. ಅವರು ಹಿಡ್ಕೊಂಡಿದ್ದಾರೆ ಪರಮಾತ್ಮ ಮುಖ್ಯತತ್ವ ಮುಖ್ಯಪ್ರಾಣ ರೂಪಾಂ ಗದಾಂ ದಧತ್. ಅಪಾಂ ತತ್ವಂ ದರವರಂ ತೇಜಸ್ತತ್ವಂ ಸುದರ್ಶನಂ. ಅಪಾಂ ತತ್ವಂ ದರವರಂ, ದರ ಅಂದರೆ ಶಂಖ, ಶಂಖದೊಳಗೆ ಶ್ರೀದೇವಿ, ಶ್ರೀದೇವಿ ಅದಕ್ಕೆ ಬೆಳ್ಳಗಿರೋದು ಶಂಖ. ಶ್ರೀದೇವಿ ಸತ್ವಗುಣಕ್ಕೆ ಅಭಿಮಾನಿ ದೇವತೆ, ಸತ್ವಗುಣ ಬೆಳ್ಳಗಿರೋದು ಶಂಖ. ಶ್ರೀದೇವಿ ಶ್ರೀರೂಪದಿಂದ ಮಹಾಲಕ್ಷ್ಮಿ ಅಭಿಮಾನಿ ದೇವತೆಯಾಗಿರೋದ್ರಿಂದ ಶಂಖ ಬೆಳ್ಳಗಿರುತ್ತೆ. ಅಪಾಂ ತತ್ವಂ ದರವರಂ ತೇಜಸ್ತತ್ವಂ ಸುದರ್ಶನಂ, ತೇಜಸ್ತತ್ವ ದುರ್ಗಾದೇವಿ ಏನಾಗಿದ್ದಾರೆ, ಸುದರ್ಶನ ರೂಪದಲ್ಲಿ ಪರಮಾತ್ಮನ ಕೈಯಲ್ಲಿದ್ದಾರೆ. ಮುಂದೆ ನಭೋ ನಿಭಂ ಆಕಾಶವನ್ ನೀಲವರ್ಣಂ ನಭಸ್ತತ್ವ ಸ್ವರೂಪಂ ಅಸೀಂ ನಂದಕ. ಮುಂದೆ ನಭೋ ನಿಭಂ ನಭಸ್ತತ್ವಂ ಅಸೀಂ ಚರ್ಮ ತಮೋಮಯಂ ಕಾಲರೂಪಂ ಧನುಷ್ಯಾರ್ಗಂ ತಥಾ ಕರ್ಮಮಯೇ ಶುಧೀ. ನಭೋ ನಿಭಂ ನಭಸ್ತತ್ವಂ, ನಭೋ ನಿಭಂ ಆಕಾಶ ನೀಲವರ್ಣದಲ್ಲೇ ಕಾಣುತ್ತೆ, ಅದಕ್ಕೆ ಪರಮಾತ್ಮನಲ್ಲಿ ಖಡ್ಗ ಇದೆ, ಅದು ಉಕ್ಕಿಂದಾದ್ದರಿಂದ ಕಪ್ಪು ವರ್ಣದಲ್ಲಿ ಕಾಣುತ್ತೆ. ನಭಸ್ತತ್ವ ರೂಪಂ ಅಸಿಂ ನಂದಕಂ, ನಭೋನಿಭಂ ನಭಸ್ತತ್ವಂ ಅಸಿಂ. ತತ್ವಮಸಿ ಅಂತ ಓದ್ಕೋಬಾರದು ಮತ್ತೆ ಅದನ್ನು, ನಭಸ್ತತ್ವಮಸಿಂ ಅಲ್ಲ, ನಭಃ ತತ್ವಂ ಅಸಿಂ. ಅಸಿ ಅಂದರೆ ಸುಮನೋಸಿಭಿಹಿ, ಅಸಿ ಅಂದರೆ ಖಡ್ಗ. ನಭೋತ ನಭಸ್ತತ್ವ ಅಂತ ಹೇಳಿದರೆ ಆಕಾಶ ತತ್ವ. ಆರು ನಂದಕದಲ್ಲಿ ಇರ್ತಕ್ಕ ಮಹಾಲಕ್ಷ್ಮೀ ದೇವಿ ನಂದಕ ರೂಪದಲ್ಲಿದ್ದಾರೆ. ಚರ್ಮ ತಮೋಮಯಂ, ಚರ್ಮ ಅಂದರೆ ಗುರಾಣಿ, ತಮಸ್ಸಂದರೆ ದುರ್ಗಾದೇವಿ. ಚರ್ಮಾಭಿಮಾನಿನೇ ದುರ್ಗಾಯೈ ನಮಃ ಅಂತ ಹೇಳು ತಂತ್ರಸಾರದೊಳಗೆ ಪದ್ಯಮಾಲದೊಳಗೆ. ಅದಕ್ಕೆ ತಮೋಮಯಂ, ಚರ್ಮ ತಮೋಮಯಂ, ತಮೋಮಯಂ ತಮೋಗುಣವದ ಆಚ್ಛಾದನಕರಂ ಚರ್ಮ ದಧತ್ ಪುಣ್ಯಕರ್ಮ ಸ್ವರೂಪೇ ಇಷುಧೀ ಚ. ನಭೋನಿಭಂ ನಭಸ್ತತ್ವಂ ಅಸಿಂ ಚರ್ಮ ತಮೋಮಯಂ ಕಾಲರೂಪಂ ಧನುಶ್ಯಾಂಗಂ ತಥಾ ಕರ್ಮಮಯೇ ಶುಧಿ. ಕಾಲರೂಪಂ ಧನುಹು ಶಾರ್ಂಗಂ, ಕೈಲಿರ್ತಕ್ಕಂಥ ಧನುಸ್ಸು ಕಾಲಾಭಿಮಾನಿಯಾದ ರೂಪ ಅದು. ತಥಾ ಕರ್ಮಮಯೇ ಶುಧಿ, ಅನಂತರ ಪುಣ್ಯಕರ್ಮ ಸ್ವರೂಪೇ ಇಷುಧೀಚ, ಇಷುಧಿ ಬತ್ತಳಿಕೆಗಳು, ಎರಡು ಬತ್ತಳಿಕೆ ಇದೆ. ಪುಣ್ಯಕರ್ಮದ ಸ್ವರೂಪದಲ್ಲಿರತಕ್ಕಂಥ ಪರಮಾತ್ಮನ ಬತ್ತಳಿಕೆಯಲ್ಲಿ ಬಾಣಗಳ ಅಕ್ಷಯ ಹೇಗೋ, ಜೀವರ ಕರ್ಮಗಳ ಅಕ್ಷಯ ಅವೆಲ್ಲ ಮುಂದೆ ಕ್ಷಯಿಸಬೇಕು. ಇಂದ್ರಿಯಾಣಿ ಶರಾನಾಹುಹು ಆಕೃತಿರಸ್ಯ ಚಂದನಂ ತನ್ಮಾತ್ರಣ್ಯಸ್ಯಾಭಿವ್ಯಕ್ತಿ ಇಂದ್ರಿಯಾರ್ಥಾ ಕ್ರಿಯಾಮತಃ. ಇಂದ್ರಿಯಾಣಿ ಶರಾನಾಹುಹು, ಬಾಣಗಳು ಅಂದರೆ ಇಂದ್ರಿಯಗಳು. ಆಕೃತಿ ಅಸ್ಯ ಚಂದನಂ, ಆತನ ಆಕೃತಿ ಚಂದನ ಅಂದರೆ ರಥ. ಆಕೃತಿ ಅಂದರೆ ಭೂಮಿ ಅಂತರ್ಥ, ಭೂಮಿಯೇ ಪರಮಾತ್ಮನಿಗೆ ರಥ. ಆಕೃತಿ ಹಿಂದೆ ಆಕೃತಿ ಆಚಾರ ಕೋಟ್ ಮಾಡ್ತಾರೆ, ಆಕೃತಿ ಭೂಹು ಭೂಮಿ ಎಲ್ಲ ಪರ್ಯಾಯ ಪದಗಳು ಅಂತೇಳಿ. ಆಕೃತಿ ಅಸ್ಯ ಚಂದನ, ಭೂಮಿಯೇ ರಥ. ತನ್ಮಾತ್ರಾಣಿ ಅಸ್ಯ ಅಭಿವ್ಯಕ್ತಿ ಇಂದ್ರಿಯಾರ್ಥ ಕ್ರಿಯಾಮತಃ. ಅಸ್ಯ ಹರೇ ಚಂದನಂ ಆಕೃತಿ ಪೃಥಿವಿ, ಅಸ್ಯ ಅಭಿವ್ಯಕ್ತಿ ತನ್ಮಾತ್ರಾಣಿ ಶಬ್ದಾದಿ, ಶಬ್ದಾದಿ ತನ್ಮಾತ್ರಗಳು ರೂಪ ಬಾಹ್ಯ ರೂಪಗಳಂತೆ ಕಾಣ್ತಾ ಇದೆ. ಇಂದ್ರಿಯಾರ್ಥ ಕರ್ಮೇಂದ್ರಿಯ ವಿಷಯ ಕ್ರಿಯಾಮತಃ ವಿಸರ್ಗಾದೀನಿ ಕರ್ಮಾಣಿ ಜ್ಞಾತವ್ಯಾನಿ. ಈ ರೀತಿಯಲ್ಲಿ ಪರಮಾತ್ಮನ ಪುರುಷರೂಪದ ಚಿಂತನೆ ಮಾಡ್ತಾ ಅದು ದೇವಪೂಜೆ ಮಾಡೋಕ್ಕೆ ಬರುತ್ತೆ ಅಂತ ಅರ್ಥ. ಇಷ್ಟೆಲ್ಲ ಕಲ್ಪನೆ ಇಟ್ಟುಕೊಂಡು ದೇವರನ್ನು ನೋಡಿದರೆ ಅದು ದೇವಪೂಜೆ. ಮಂಡಲಂ ದೇವ ಯಜನಂ ದೀಕ್ಷಾ ಸಂಸ್ಕಾರ ಆತ್ಮನಃ ಪರಿಚರ್ಯಾ ಭಗವತಃ ಆತ್ಮನೋ ದುರಿತಕ್ಷಯ. ಮಂಡಲಂ ದೇವಯಜನಂ ದೀಕ್ಷಾ ಸಂಸ್ಕಾರ ಆತ್ಮನಃ ಪರಿಚರ್ಯಾ ಭಗವತಃ ಆತ್ಮನಃ ದುರಿತಕ್ಷಯ. ದೇವಯಜನಂ ಹರೇ ಪೂಜಾಸ್ಥಾನಂ ಚಕ್ರಾಬ್ಜಾತಿಕ ಮಂಡಲಂ. ದೇವಯಜನ ಅಂದರೆ ದೇವದ ಪರಮಾತ್ಮನ ಪೂಜಾ ಪೀಠ ಯಾವುದು, ಮಂಡಲ ಅಂದರೆ ಚಕ್ರಾಬ್ಜಾದಿ ಮಂಡಲಗಳು. ಚಕ್ರಾಬ್ಜ ಮಂಡಲ, ಭದ್ರಕ ಮಂಡಲ ಮೊದಲ ಮಂಡಲಗಳಲ್ಲಿ ಪರಮಾತ್ಮನ ನಾವು ಆ ಸ್ಥಳದಲ್ಲಿ ಪೀಠ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಅಂತ ಅರ್ಥ. ದೀಕ್ಷಾ ಸಂಸ್ಕಾರ ಆತ್ಮನಃ, ಆತ್ಮನಃ ಪರಮಾತ್ಮನಃ ಸಕಾಶಾತ್ ಸಂಸ್ಕಾರ ಶರೀರ ಶುದ್ಧಿ ದೀಕ್ಷಾ. ಪರಮಾತ್ಮನ ಅನುಗ್ರಹದಿಂದ ನಮ್ಮ ಶರೀರ ಶುದ್ಧಿ ಆಗುತ್ತೆ ಅಂತ ತಿಳ್ಕೊಳ್ಳೋದೆ ದೀಕ್ಷಾ. ಬ್ರಹ್ಮಪಾರ ಸ್ತೋತ್ರವನ್ನು ಹೇಳಿಕೊಡ್ತಾರಲ್ಲ ಅದು ದೀಕ್ಷಾ ಸ್ವೀಕಾರ ಇದ್ದಾಗಿ. ಪೂಜಾಧಿಕಾರ ಸಿದ್ಧಾರ್ಥಂ ಬ್ರಹ್ಮಪಾರಸ್ತವ ಪಠನ ಅಂಕರಿಷೆ ಅಂತ ಹೇಳಬೇಕು. ಪರಿಚರ್ಯಾ ಭಗವತಃ ಆತ್ಮನೋ ದುರಿತಕ್ಷಯ, ಭಗವತಃ ಪರಿಚರ್ಯ ಆತ್ಮನಃ ಸ್ವಸ್ಥ ದುರಿತಕ್ಷಯ ಪಾಪನಾಶನಂ. ಇಂಥ ಪರಮಾತ್ಮನ ಈ ರೀತಿ ತಿಳ್ಕೊಂಡೇನು ಪೂಜೆ ಮಾಡ್ತಾನಲ್ಲ ಅದು ದುರಿತಕ್ಷಯ, ಎಲ್ಲ ಪಾಪನೂ ಪರಿಹಾರ ಆಗುತ್ತೆ. ಏವಂ ರೂಪ ಚಿಂತನಯುಕ್ತವಾದ ಪರಿಚರ್ಯ ಭಗವತಃ ಪರಿಚರ್ಯ ಆತ್ಮನಃ ಅಂದರೆ ಸ್ವಸ್ಥ, ದುರಿತಕ್ಷಯ ಅಂದರೆ ಪಾಪನಾಶನಂ ಅಂತ ಅರ್ಥ. ಬರ್ತದೆ ಭಗವಾನ್ ಭಗತ್ ಶಬ್ದಾತ್ಮ ಲೀಲಾ ಕಮಲ ಮುದ್ವಹನ್ ಧರ್ಮಂ ಯಶಶ್ಚ ಭಗವಾನ್ ಚಾಮರ ವ್ಯಜನೆ ಅಭಜತ್. ಭಗವಾನ್ ಭಗಶಬ್ದಾತ್ಮ ಲೀಲಾ ಕಮಲ ಕಮಲಂ ಉದ್ವಹನ್ ಧರ್ಮಂ ಯಶಃ ಚ ಭಗವಾನ್ ಚಾಮರ ವ್ಯಜನೆ ಅಭಜತ್. ಭಗವಾನ್ ಭಗಶಬ್ದಾತ್ಮ, ಭಗವಾನ್ ಪೂಜ್ಯ ಭಗಶಬ್ದಾತ್ಮ, ಭಗಶಬ್ದ ಸ್ವರೂಪ. ಭಗಶಬ್ದ ಅಂತ ಹೇಳಿದರೆ ಐಶ್ವರ್ಯಸ್ಯ ಸಮಗ್ರಸ್ಯ ಇತ್ಯಾದಿ ಷಡ್ಗುಣ ಐಶ್ವರ್ಯ ಸಂಪನ್ನ ಭಗಶಬ್ದ ಸ್ವರೂಪನಾದವನೇ ಭಗವಾನ್. ಲೀಲಾಕಮಲ ಉದ್ವಹನ್, ಲೀಲಾಕಮಲ ಕೈಲಿ ಕಮಲವನ್ನು ಹಿಡಿದಿದ್ದಾನೆ. ಧರ್ಮಂ ಯಶಶ್ಚ ಭಗವಾನ್ ಚಾಮರ ವ್ಯಜನೆ ಅಭಜತ್. ಧರ್ಮ ಮತ್ತು ಯಶಸ್ಸೆ ಚಾಮರ ಮತ್ತು ವ್ಯಜನ, ಚಾಮರ ವ್ಯಜನ, ಚಾಮರ ಬೀಸೋದು ವ್ಯಜನ ಗಾಳಿ ಹಾಕೋದು. ಧರ್ಮಶಃ ಧರ್ಮ ಯಶ ಆಖ್ಯೆ ಚಾಮರ ವ್ಯಜನೆ ನಾರಾಯಣ ಚಾಮರಂ ಸಮರ್ಪಯಾಮಿ ವ್ಯಜನಂ ಸಮರ್ಪಯಾಮಿ ಅಂತ ಹೇಳಬೇಕಾದ್ರೆ ಇವೆಲ್ಲ ಚಿಂತನೆ ಮಾಡಬೇಕು. ಆತಪತ್ರಂ ತದ್ವೈಕುಂಠಂ ನಿಜಧಾಮ ಅಕುತೋಭಯಂ ತ್ರಿವೃದ್ವೇದ ಸುಪರ್ಣಾಖ್ಯೋ ಯಜ್ಞಂ ವಹತಿ ಪೂರುಷಂ. ಆತಪತ್ರಂ ತದ್ವೈಕುಂಠಂ ಶ್ವೇತಛತ್ರ, ಆತಪತ ಶ್ವೇತಛತ್ರ ತದ್ವೈಕುಂಠಂ, ವೈಕುಂಠಂ ತದ್ಭಿಮಾನಿ ದೇವತಾ ಆತಪತ್ರಂ, ವೈಕುಂಠಾಭಿಮಾನಿ ದೇವತೆ ಮಹಾಲಕ್ಷ್ಮಿ ಶ್ವೇತಛತ್ರದ ರೂಪದಲ್ಲಿದ್ದಾರೆ. ನಿಜಧಾಮ ಅಕುತೋಭಯಂ, ವೈಕುಂಠ ಯಾವುದೋ ನಿಜಧಾಮ ಪರಮಾತ್ಮನ ಮಾಮುಪೇತ್ಯತ ಕೌಂತೇಯ ಅಂತಲ್ಲ ಅದು. ಕುತೋ ಅಕುತೋಭಯಂ, ಕುತಃ ಅಪಿ ಭಯಂ ನಾಸ್ತಿ ಅಂತ ಹೇಳಿದರೆ ಅಕುತೋಭಯಂ, ಭಯದ ಹೆಸರೇ ಇಲ್ಲ ಅದಕ್ಕೆ. ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ, ತುಳಿದಕ್ಕೆಲ್ಲ ಪ್ರಳಯ ಕಾಲದಲ್ಲಿ ಭಯ ಇದೆ ಸತ್ಯಲೋಕಾದಿಗಳಿಗೆ, ಆದರೆ ವೈಕುಂಠದಲ್ಲಿ ಯಾವ ಕಾಲಕ್ಕೂ ಭಯ ಇಲ್ಲ, ಆದ್ದರಿಂದ ಅದಕ್ಕೆ ಅಕುತೋಭಯಂ ಅಂತ ಕರೀತಾರೆ. ತ್ರಿವಿದ್ವೇದ ಸುಪರ್ಣಾಖ್ಯ, ಋಗಾದಿ ಮೂರು ವೇದಗಳ ರೂಪದಲ್ಲಿರುತ್ತೆ. ಗರುಡ ಅಂದ್ರೆ ಏನೋ ಮೂರು ವೇದಗಳು, ಅದು ಗರುಡೋತ್ಸವ ಮಾಡ್ತಾರೆ ಅಂತ ಹೇಳಿನ ಅರ್ಥ. ವೇದ ಪರಮಾತ್ಮ ವೇದ ಪ್ರತಿಪಾದ್ಯ ಅಂತ ತಿಳ್ಕೊಳ್ಳೋದೆ ಗರುಡೋತ್ಸವ ಇದ್ದ ಹಾಗೆ ಲೆಕ್ಕ. ಆ ಗಜೇಂದ್ರ ಮೋಕ್ಷಕ್ಕೆ ಬರಬೇಕಾದ್ರೆ ಕೃಷ್ಣ ಹೇಗೆ ಬರ್ತಾನೆ, ಛಂದೋಮಯೇನ ಗರುಡೇನ ಅಂತ ಹೇಳಿದ. ವೇದಾಭಿಮಾನಿಯಾದ ಗರುಡನ ಮೇಲೆ ಕೂತ್ಕೊಂಡು ನಾರಾಯಣ ಅಲ್ಲಿಗೆ ಬಂದು ಗಜೇಂದ್ರನ ಮೋಕ್ಷ ಕೊಟ್ಟ ಅಂತ ಹೇಳೋದು. ಅದೇ ತ್ರಿವೃದ್ವೇದ ಸುಪರ್ಣಾಖ್ಯ ವೇದಾಭಿಮಾನಿ ಗರುಡ. ಯಜ್ಞಂ ಮಹತಿ ಪುರುಷಂ, ಯಜ್ಞಾವಕ ಪರಮಾತ್ಮರನ್ನ ತನ್ನ ಭುಜ ಮೇಲೆ ಕೂಡಿಸಿಕೊಂಡಿದ್ದಾನೆ. ಸುಪರ್ಣಾಖ್ಯೋ ಯಜ್ಞಂ ಪುರುಷಂ, ಯಜ್ಞ ಪುರುಷಂ ವಹತಿ. ಅನಪಾಯಿನಿ ಭಗವತಿ ಸ್ತ್ರೀಹಿ ಸಾಕ್ಷಾತ್ ಆತ್ಮನೋ ಹರೇ ವಿಶ್ವಕ್ಸೇನ ತಂತ್ರಮೂರ್ತಿ ವಿಜಿತಃ ಪಾರ್ಷದಾಧಿಪ. ಅನಪಾಯಿನಿ ಭಗವತಿ ಸ್ತ್ರೀಹಿ ಸಾಕ್ಷಾತ್ ಆತ್ಮನಃ ಹರೇ ವಿಶ್ವಕ್ಸೇನ ತಂತ್ರಮೂರ್ತಿ ವಿಜಿತಃ ಪಾರ್ಷದಾಧಿಪ. ಸಾಕ್ಷಾತ್ ಅನಪಾಯಿನಿ, ಅನಪಾಯಿನಿ ಅಪಾಯ ಅಂದರೆ ದೂರ ಇರೋದು, ಅನಪಾಯಿನಿ ಹತ್ತಿರ ಇರೋಳು, ಯಾವಾಗ ಜೊತೆಗಿರೋಳು. ನಿತ್ಯ ವಿಯೋಗಿನಿ ಸ್ತ್ರೀಹಿ ಹರೇರ್ ಆತ್ಮಭೂತ ಅರ್ಧದೇಹ ನಾಮ. ಪರಮಾತ್ಮನಿಗೆ ಆತ್ಮನೋ ಹರೇಹೆ ಅರ್ಧ ರೂಪದ ಅರ್ಧ ನಾರಾಯಣ ರೂಪ ಅಂತ ಆಚಾರ್ಯ ತಂತ್ರಸಾರದಲ್ಲಿ ಹೇಳ್ತಾರೆ. ಐತರೇ ಭಾಷೆದೊಳಗೆ ಅರ್ಧನಾರೀಶ್ವರ ಅಂತ ಈಶ್ವರ ಪ್ರಸಿದ್ಧ ಶಿವ. ಆದರೆ ವಿಷ್ಣುವಿಗೆ ಅರ್ಧನಾರಿ ನಾರಾಯಣ ರೂಪ ಇದೆ, ಅದಕ್ಕೆ ಆ ರೂಪದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಜೊತೆಗಿದ್ದಾಳೆ. ಅನಪಾಯಿನಿ ಅದರಿಂದ ಏನ ತೋರಿಸುತ್ತೆ ಅಂತ ಕೇಳಿದರೆ ಬಿಟ್ಟಿರೋದಿಲ್ಲ ಅಂತ ಅರ್ಥ. ಅರ್ಧಾಂಗಿ ಅನ್ನೋ ಪದ ಬಂತಲ್ಲ, ಆ ರೀತಿಯಲ್ಲಿ ಪರಮಾತ್ಮನ ಅರ್ಧ ದೇಹವನ್ನು ಆಶ್ರಯಿಸಿ ಮಹಾಲಕ್ಷ್ಮೀ ದೇವಿ ಇದ್ದಾರೆ. ವಿಶ್ವಕ್ಸೇನ ತಂತ್ರಮೂರ್ತಿ, ವಿಶ್ವಕ್ಸೇನ ಪಾರ್ಷದಾಧಿಪ, ವಿಶ್ವಕ್ಸೇನ ವಾಯುಜ ಖೀನ ತುಲ್ಯ. ನಿರ್ಣಯದಲ್ಲಿ ಆಚಾರ ಹೇಳ್ತಾರೆ ವಾಯುದೇವರು ಮಗ ವಿಶ್ವಕ್ಸೇನ, ಗಣೇಶನಿಗೆ ಸಮಾನ, ಧನಪ ವಿಶ್ವಕ್ಸೇನಾದ್ಯರಿಗೆ ಸಮಾನ. ನೀಪ ವಿಶ್ವ ರಿತಾಮಸರಾದ್ರೆ ಹೇಳಬೇಕಾದ್ರೆ ಧನಪ ವಿಶ್ವಕ್ಸೇನ, ಕುಬೇರ ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು, ಗಣೇಶ ಎಲ್ಲ ಯಾರೋ ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಆ ವಿಶ್ವಕ್ಸೇನ ಇದ್ದಾರಲ್ಲ, ಪಾರ್ಷದಾಧಿಪ ವಿಧಿತಃ ತಂತ್ರಮೂರ್ತಿ ತಂತ್ರಗ್ರಂಥಾಭಿಮಾನಿನಿ. ಆತ ತಂತ್ರಗ್ರಂಥಗಳಿಗೆ ಅಭಿಮಾನಿ ದೇವತೆ ವಿಶ್ವಕ್ಸೇನ, ವಿಷ್ಣು ಪಾರ್ಷದರಲ್ಲಿ ಶ್ರೇಷ್ಠನಾದವನು. ನಂದಾದಯೋ ಅಷ್ಟೌ ತ್ವಾಸ್ಥಾಸ್ತ್ಯ ತೇ ಅಣಿಮಾದ್ಯ ಹರೇರ್ಗುಣಾ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಪುರುಷಸ್ವಯಂ ಅನಿರುದ್ಧ ಇತಿ ಬ್ರಹ್ಮನ್ ಮೂರ್ತಿ ವ್ಯೂಹೇ ಅಭಿಧೀಯತೆ. ನಂದಾದಯೋ ಅಷ್ಟೌ ದ್ವಾಸ್ಥಾಸ್ತ್ಯ, ನಂದ ಸುನಂದ ಜಯ ವಿಜಯ ಚಂಡ ಪ್ರಚಂಡ ಗದ ಇವರೆಲ್ಲ ಎಂಥವರು, ಅದು ನಂದಾದಿ ಎಂಟು ಜನ ಪಾರ್ಷದರು, ಇವರ ದ್ವಾರ ದ್ವಾಸ್ಥಾಸ್ತ್ಯ ದ್ವಾರಪಾಲಕರಗಳು. ಜಯಾಯ ನಮಃ ವಿಜಯಾಯ ನಮಃ ಅಂತ ಹೇಳ್ತೀವಿಲ್ಲ ಅದು. ಈ ಏನಿವು ಅಂದರೆ ಅಣಿಮಾದ್ಯ ಹರೇ ಗುಣ, ಅಣಿಮ ಮಹಿಮಾ ಲೇಖಿಮ ಇತ್ಯಾದಿ ಎಂಟು ಪರಮಾತ್ಮನ ಈ ಅಷ್ಟೈಶ್ವರ್ಯದ ಗುಣಗಳಿಗೆ ಅವರು ಆ ಗುಣಗಳನ್ನು ಆಶ್ರಯಿಸಿರತಕ್ಕಂಥವು. ನಂದಾದಯೋ ಅಷ್ಟೌ ದ್ವಾಸ್ಥಾಸ್ತ್ಯ ತೇ ಅಣಿಮಾದ್ಯ ಹರೇರ್ಗುಣ, ಅಣಿಮಾದ್ಯ ಗುಣ ತದಾಶ್ರಿತ. ಪರಮಾತ್ಮನ ಅಣಿಮಾದಿ ಗುಣಗಳನ್ನು ಆಶ್ರಯಿಸಿ ದ್ವಾರಪಾಲಕರಾಗಿ ನಂದಾದಿಗಳಿದ್ದಾರೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಪುರುಷ ಸ್ವಯಂ ಅನಿರುದ್ಧ ಇತಿ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತೇಳಿ ಪರಮಾತ್ಮ ಸ್ವಯಂ ಪುರುಷ ಸಾಕ್ಷಾತ್ ನಾರಾಯಣ. ಮೂರ್ತಿವ್ಯೂಹೇ ಚತುರ್ವ್ಯೂಹ ರೂಪಗಳು, ಮೂರ್ತಿ ಸ್ಥಾಪನೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಸ್ವಯಂ ಅಭಿಧೀಯತೆ. ಏನ ಅಲಂಕಾರದ್ದಲ್ಲ ಇದು, ಅಲಂಕಾರ ಬ್ರಾಹ್ಮಣರ ಲಕ್ಷಣ ಹೇಳ್ತಾ ಇಲ್ಲ, ಕೂಡ ಆ ಥರ ಕೂಡಿಸೋದಲ್ಲ, ವ್ಯೂಹ ರೂಪ ಅಂತೇಳಿ. ಪರಮಾತ್ಮ ಪೂಜೆ ಮಾಡ್ಬೇಕಾದ್ರೆ ನಾಲ್ಕು ವ್ಯೂಹಗಳನ್ನು ಚಿಂತನೆ ಮಾಡಬೇಕು. ಆಚಾರ್ಯ ಇದ್ರೆ ಹೇಳ್ತಾರೆ ಆವರಣದಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾಲ್ಕು ಪೂಜೆ ಮಾಡಬೇಕು. ವಿಶ್ವರೂಪ ಬೇರೆ, ವಿರಾಟ್ ರೂಪ ಬೇರೆ. ವಿರಾಟ್ ರೂಪ ಪುರುಷ ರೂಪ ಎರಡು ಒಂದೇ, ವಿಶ್ವರೂಪ ಅದು ಬೇರೆ, ವ್ಯಾಪ್ತ ರೂಪ. ಇದು ಲೋಕಗಳನ್ನು ಆಶ್ರಯ ಕೊಟ್ಟಿರತಕ್ಕಂಥ ರೂಪ ಇದು. ಹದಿನಾಲ್ಕು ಲೋಕಗಳು ಕೂಡ ಪರಮಾತ್ಮನ ಪಾದದಿಂದ ಶಿರಃಪರ್ಯಂತವಾದ ಸ್ಥಳದಲ್ಲಿ ಹೇಗೆ ಆಶ್ರಯ ಪಡೆದಿವೆ ಅಂತ ವರ್ಣನೆ ಮಾಡೋದೆಲ್ಲ ಪುರುಷ ರೂಪ ಇದೆ. ಅದು ವಿಶ್ವರೂಪದಲ್ಲಿ ಹೇಳಬೇಕು, ಅರ್ಜುನ ಸ್ತೋತ್ರ ಮಾಡಿದ್ರೆ ವಿಶ್ವರೂಪ ಸ ವಿಶ್ವತೆ ಪರವಾಗಿ ಎಲ್ಲ ರೂಪಗಳು ಒಂದೇ ಆದರೂ ಕೂಡ ವಿಶೇಷ ಅಂತ ಉಂಟು. ಸ ವಿಶ್ವತೈಜ ಸಪ್ರಾಜ್ಞ ತುರೀಯ ಇತಿ ವೃತ್ತಿಭಿ ಅರ್ಥೇಂದ್ರಿಯ ಆಶಯಜ್ಞಾನೈ ಭಗವಾನ್ ಭಾಷ್ಯತೆ ತತಃ. ಸಹ ವಿಶ್ವ ತೈಜಸ ಪ್ರಾಜ್ಞ ತುರೀಯ ಇತಿ ವೃತ್ತಿಭಿ, ವಿಶ್ವ ತೈಜಸ ಪ್ರಾಜ್ಞ ತುರೀಯ ಅಂತ ನಾಲ್ಕು ವೃತ್ತಿಗಳು, ಜಗ್ರಹದ ವ್ಯವಸ್ಥಾ ಪ್ರೇರಕ ರೂಪಗಳು. ಅರ್ಥೇಂದ್ರಿಯ ಆಶಯಜ್ಞಾನೈ ಭಗವಾನ್ ಭಾಷ್ಯತೆ ತತಃ. ಸಹ ಭಗವಾನೇವ ವಿಶ್ವಾದಿ ಶಬ್ದವಾಚ್ಯ ಇತಿ ಭಾಷ್ಯತೆ. ಅರ್ಥೇಂದ್ರಿಯ ಆಶಯಜ್ಞಾನೈ ವೃತ್ತಿಭಿ ಅರ್ಥಜ್ಞಾನಲಕ್ಷಣ ವೃತ್ತ ಜಾಗ್ರದವಸ್ಥೆಯ ವಿಶ್ವ ಮನ ಆದಿ ಇಂದ್ರಿಯ ಭಗವತ್ ಭಗ ಇಂದ್ರಿಯ ಗತ ವಾಸನಾಲಕ್ಷಣ ಜ್ಞಾನವೃತ್ತ ಸ್ವಪ್ನಾವಸ್ಥೆಯ ತೈಜಸ ಆಶಯ ಸುಷುಪ್ತಿ ತದವಸ್ಥಾ ಜ್ಞಾನಲಕ್ಷಣ ವೃತ್ತ ವರ್ತಮಾನ ಪ್ರಾಜ್ಞ ಏತಾವಂತಂ ಕಾಲಂ ಸುಖಮಸ್ವಾಪ್ಸಮಿತಿ ಅನುಭವಾತ್ ಕಿಮೇತೆ ಭಿನ್ನ ಇತ್ಯತ್ರ ತತೈತಿ. ಇವೆಲ್ಲ ಇಂದ್ರಿಯ ವೃತ್ತಿಗಳಿಗೆ ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ, ತುರಿಯ ಮೋಕ್ಷಕ್ಕೆ. ಈಗ ನಾಲ್ಕು ಅವಸ್ಥೆಗಳಿಗೆ ಪರಮಾತ್ಮ ನಾಲ್ಕು ರೂಪಗಳು, ನಿಯಾಮಕ ರೂಪಗಳು. ಅರ್ಥ ಇಂದ್ರಿಯ ಆಶಯ ಜ್ಞಾನೈಹಿ ಭಗವಾನ್ ಭಾಷ್ಯತೆ ತತಃ ಅಂಗೋಪಾಂಗಾಯುಧ ಕಲ್ಪೈಹಿ ಭಗವಾನ್ ತಚ್ಚತುಷ್ಟಯಂ ವಿವರ್ತಿ ಸ್ಪಚತುರ್ಮೂರ್ತಿ ಭಗವಾನ್ ಹರಿರೀಶ್ವರ. ಅಂಗ ಉಪಾಂಗ ಆಯುಧ ಆಕಲ್ಪೈಹಿ ಭಗವಾನ್ ತತ್ ಚತುಷ್ಟಯಂ ವಿಭರ್ತಿ ಸ್ವ ಚತುರ್ಮೂರ್ತಿ ಭಗವಾನ್ ಹರಿರೀಶ್ವರ. ಅಂಗ ಉಪಾಂಗ ಆಯುಧ ಆಕಲ್ಪ, ಒಟ್ಟು ನಾಲ್ಕಾಯ್ತಿರಿ, ಅಂಗಗಳು, ಉಪಾಂಗಗಳು, ಆಯುಧಗಳು, ಆಕಲ್ಪ, ಆಭರಣಗಳು. ಇದರಿಂದ ನಾಲ್ಕನ್ನು ಕೂಡ ಪರಮಾತ್ಮ ತನ್ನ ನಾಲ್ಕು ರೂಪಗಳಿಂದ ಚತುರ್ಮೂರ್ತಿ, ಚತುರ್ಮೂರ್ತಿಯಾದ ಭಗವಂತ ಹರಿಹಿ ಈಶ್ವರ, ಹರಿಯಾದ ಈಶ್ವರನಾದ ಭಗವಂತ ವಿಭರ್ತಿ ಸ್ಮ, ತಾನೇ ಸ್ವತಃ ತನ್ನ ಎಲ್ಲ ಅಂಗ ಇತ್ಯಾದಿ ಎಲ್ಲ ರೂಪದಲ್ಲೂ ತಾನೇ ಇದ್ದಾನೆ. ಮೂಲತಃ ಅಂಗಾದಿ ಶಬ್ದವಾಚ್ಯ ವಾಸುದೇವಾದಿ ಆವರಣೇ ಹಿ ಭಗವಾನ್ ಪೂಜ್ಯ ಇತ್ಯೇತದರ್ಥತ್ವೇನ ಕಥನಮಿತ್ಯರ್ಥ. ಆವರಣ ಪೂಜೆ ಇವೆಲ್ಲ ಮಾಡಬೇಕು, ಪರಮಾತ್ಮನ ಸುತ್ತ ಏಳು ಆವರಣ ಚಿಂತನೆ ಮಾಡಬೇಕು ಪೂಜಾ ಕಾಲಕ್ಕೆ. ಪೀಠ ಪೂಜೆ ಬೇರೆ, ಆವರಣ ಪೂಜೆ ಬೇರೆ, ಅದೆಲ್ಲ ಇಲ್ಲಿ ಸೂಚನೆ ಮಾಡಿದ್ದ. ಅಂಗಾದಿ ಚತುಷ್ಟಯಶ್ಚಾಪ ಹರಿದೇವಾಧಾರ ಇತ್ಯಾಹ ತದಿತಿ ಚತುರ್ಮೂರ್ತಿ ಹಿ ಭಗವಾನ್ ಅಂಗಾದಿ ಚತುಷ್ಟಯಂ ಬಿಭರ್ತಿ ಅಂಗಾತ್ಮಕ ವಾಸುದೇವಾದ್ಯಾಹ ಅಂಗ ಉಪಾಂಗ ಆಯುಧ ಆಕಲ್ಪ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಈ ನಾಲ್ಕು ರೂಪಗಳಿಂದ ಪರಮಾತ್ಮ ಅಂಗ ಉಪಾಂಗಾದಿಗಳಿಗೆ ನಿಯಾಮಕನಾಗಿದ್ದಾನೆ. ಸ್ವಯಂ ಉಪಾಂಗಾದಿಷು ಬ್ರಹ್ಮಾದಿಷು ಸನ್ನಿಹಿತತ್ವೇನ, ಪರಮಾತ್ಮನ ಸಾಕ್ಷಾತ್ ಅಂಗ ಅಂಗೋಪಾಂಗ ರೂಪಗಳು ಬೇರೆ, ಮತ್ತು ಬ್ರಹ್ಮಾದಿ ದೇವತೆಗಳು ಆತನ ಸೇವೆಗೋಸ್ಕರವಾಗಿ ನೆಲೆಸಿದ್ದು ಪೂಜಾ ಮಾಡ್ತಾ ಇದ್ದಾರೆ. ಪೂಜಾಕಾರೆ ತಥಾ ಸ್ಮರಣಾರ್ಥಂ ಸ್ಮ ಇತ್ಯುಕ್ತ, ಪೂಜಾಕಾರದವೆಲ್ಲ ಸ್ಮರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪ್ರಶ್ನೆ ಕೇಳಿದ್ದೆ ಹಾಗೆ, ದೇವ್ರ ಪೂಜೆಯ ವಿಧಾನ, ಅದರ ವಿಶೇಷವಾದಂತಹ ಫಲ ಅದೆಲ್ಲ ಹೇಳಬೇಕು ಅಂತ ಕೇಳಿದ್ದಕ್ಕೆ ಇದೆಲ್ಲ ಹೇಳ್ತಿರೋದು. ಭಗವಾನ್ ವಶಿಷ್ಠಾದ್ಯನ್ಯತಮೋ ನಾಯಿತ್ಯಾಹ ಹರಿರಿತಿ ಚತುರ್ಮೂರ್ತಿರೀಶ್ವರ ಹರಿರಪಿ ಪುರಂದರಾದ್ಯನ್ಯತಮಃ ಕಿಂನ ಸ್ಯಾದಿತ್ಯತ ಉಕ್ತಂ ಈಶ್ವರ. ಪರಮಾತ್ಮ ವಶಿಷ್ಠಾದಿ ಋಷಿಗಳ ಹೆಸರನ್ನು ಹೊಂದಿದ್ದಾನೆ, ಆದರೆ ಅವರೇ ಅಲ್ಲ. ಪುರಂದರಾದಿ ಹೆಸರು ಹೊಂದಿದ್ದಾನೆ, ಆದರೆ ಅವನೇ ಅಲ್ಲ ಈಶ್ವರ. ಸೋಪಿ ಸದಾಶಿವಶ್ಚಾತತ ಉಕ್ತಂ ಚತುರ್ಮೂರ್ತಿ ರೀತಿ, ಸೊ ಅಷ್ಟಮೂರ್ತಿ ರೀತಿ ಪ್ರಸಿದ್ಧ. ಚತುರ್ಮೂರ್ತಿ ಅಂತ ಹೇಳಿದ್ರಿಂದ ಅಷ್ಟಮೂರ್ತಿ ಅಂಥೇಳಿ ಶಿವ, ಈಶ್ವರ ಶಿವನಿಗೆ ಅಷ್ಟಮೂರ್ತಿ ಇದೆ, ವಿಷ್ಣುವಿಗೆ ಅಷ್ಟಮೂರ್ತಿ ಇದೆ. ಸಾಮಾನ್ಯವಾಗಿ ಕಾಳಿದಾಸಾದಿಗಳು ಲೋಕದ ಜನ ತಿಳ್ಕೊಂಡ ಈಶ್ವರನಿಗೆ ಎಂಟು ಮೂರ್ತಿಗಳಿವೆ ಅಂತೇಳಿ, ಆದರೆ ವಿಷ್ಣು ಚತುರ್ಮೂರ್ತಿಯಾದ ವಿಷ್ಣು ಆರಾಧಿತನಾಗ್ತಾನೆ ಹೊರತು ಅಷ್ಟಮೂರ್ತಿಯಾದ ಶಿವ ಅಲ್ಲ ಅಂಥೇಳಿ. ಸೋಪಿ ಸದಾಶಿವ ಚಾತತ ಉಕ್ತಂ ಚತುರ್ಮೂರ್ತಿ ರೀತಿ, ಸೊ ಅಷ್ಟಮೂರ್ತಿ ರೀತಿ ಪ್ರಸಿದ್ಧ. ದ್ವಿಜವೃಷಭ ಸಹ ಏಷ ಬ್ರಹ್ಮ ಯೋನಿ ಸ್ವಯಂ ದೃಕ್ ಸ್ವಮಹಿಮ ಪರಿಪೂರ್ಣೋ ಮಾಯಯ ಆದ್ಯ ಸ್ವಯೈತತ್ ಸೃಜತಿ ಹರತಿ ಪಾತಿ ಇತ್ಯಾಖ್ಯಯ ಅನಾವೃತಾಕ್ಷೋ ವಿಸೃಜತ ಇವ ನಿರುಕ್ತೈ ತತ್ಪರೈ ಆತ್ಮಲಭ್ಯ. ದ್ವಿಜವೃಷಭ ಸಹ ಏವ ಏಷ ಬ್ರಹ್ಮಯೋನಿ ಸ್ವಯಂ ದೃಕ್, ಹೇ ಶೌನಕ ದ್ವಿಜವೃಷಭ ಅಲ್ಲ ಶೌನಕರೇ, ಸಹ ಏಷ ಬ್ರಹ್ಮಯೋನಿ ಬ್ರಹ್ಮಯೋನಿ ಬ್ರಹ್ಮಣ ಯೋನಿ ಬ್ರಹ್ಮದೇವರಿಗೆ ತಂದೆಯಾದ ಪರಮಾತ್ಮ. ಸ್ವಯಂ ದೃಕ್ ಸ್ವಪ್ರಕಾಶ, ಸ್ವಮಹಿಮ ಪರಿಪೂರ್ಣ ತನ್ನ ಮಹಿಮೆಯಿಂದ ಪರಿಪೂರ್ಣನಾದವನು. ಮಾಯಯ ಆದ್ಯ ಸ್ವಯ ಏತತ್, ತನ್ನ ಅಧೀನಳಾದ ಮಹಾಲಕ್ಷ್ಮಿ ಮಾಯಾರೂಪದ ಮಹಾಲಕ್ಷ್ಮಿಗೆ ಸ್ವಾಮಿಯಾಗಿರ್ತಕ್ಕಂಥವನು. ಆ ಮೂಲಕ ಏನು ಮಾಡ್ತಾನೆ, ಸೃಜತಿ ಹರತಿ ಪಾತಿ, ಸೃಜತಿ ಸೃಷ್ಟಿಯನ್ನು ಮಾಡ್ತಾನೆ, ಹರತಿ ನಾಶವನ್ನು ಮಾಡ್ತಾನೆ, ಪಾತಿ ರಕ್ಷಣೆಯನ್ನು ಮಾಡ್ತಾನೆ. ಇತ್ಯಾಖ್ಯಯ ಅನಾವೃತಾಕ್ಷ, ಈ ಹೆಸರುಗಳಿಂದ ಪರಮಾತ್ಮ ಪ್ರಸಿದ್ಧನಾಗಿತ್ತು. ವಿಸೃಜತ ಇವ ನಿರುಕ್ತೈ ತತ್ಪರೈ ಆತ್ಮಲಭ್ಯ. ಯತ್ ವೇದಾಂತ ವೇದ್ಯಂ ತದೇವಾತ್ರ ಪುರುಷರೂಪೇಣ ಉಚ್ಯತೆ ತಸ್ಮಾದಿದಂ ಮುಮುಕ್ಷುಭಿ ಶ್ರದ್ಧೆಯ ಉಪಾಶ್ಯಮಿತಿ ಶೋಕದ್ವಯೇನಾಹ ದ್ವಿಋಷಭ ಇತಿ. ಹೇ ದ್ವಿಜವೃಷಭ ಶೌನಕ, ತತ್ಪರೈ ತದ್ಭಕ್ತೈ ಆತ್ಮಲಭ್ಯ ಆತ್ಮಲಭ್ಯ ಆತ್ಮನಿ ಮನಸ್ಸಿ ಲಭ್ಯ. ಪರಮಾತ್ಮನ ಮನಸ್ಸಿನಲ್ಲಿ ಹೀಗೆ ಚಿಂತನೆ ಮಾಡಿ 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 ಆತನ ಕಾಣಬೇಕು. ಪ್ರಕಾಶ್ಯ ಭವತಿ ಯದ್ವಾ ಆತ್ಮನೈವ ಸ್ವನುಗ್ರಹಣೇವ ಲಭ್ಯ ಪ್ರಾಪ್ಯ. ಅದಕ್ಕಿನ್ನೊಂದು ಅರ್ಥ, ದೇವರು ಮನಸ್ಸಿನಲ್ಲಿ ಕಾಣ್ತಾನಾದ್ದರಿಂದ ಆತನಿಗೆ ಆತ್ಮಲಭ್ಯ ಅಂತ ಕರೀತಾರೆ. ಅಥವಾ ಆತ್ಮಪ್ರಸಾದೇನ ಲಭ್ಯ, ತಾನು ಅನುಗ್ರಹ ಮಾಡಿದರೆ ಮಾತ್ರ ಕಾಣ್ತಾನೆ ಹೊರತು ನಮ್ಮ ಎಷ್ಟು ನಾವೇ ಪ್ರಯತ್ನ ಪಟ್ಟರೆ ಕಾಣೋದಿಲ್ಲ, ಅನುಗ್ರಹ ಸೇರಬೇಕದು. ಆತ್ಮನೈವ ಸ್ವಾನುಗ್ರಹೇಣೈವ ಲಭ್ಯ ಪ್ರಾಪ್ಯ ಇಮೇ ವೈಷವರುಳುತೆ ತೇನ ಲಭ್ಯ ಇತಿ ಶ್ರುತೇ ಕಿಂ ಲಕ್ಷಣ ಕೋಯಂ ಪುರುಷ ಇತಿ ತತ್ರ ಮಾಯೆ. ಈ ಪುರುಷರು ಅವಾಗ ಪರಮಾತ್ಮ ಲಕ್ಷಣ ಏನು ಅಂದರೆ ಸ್ವಯಾಮಾಯೆಯ ಸ್ವೇಚ್ಛೆಯೈವ ಸೃಜತಿ ಇತಿ ಸೃಷ್ಟಾ ಹರತೀತಿ ಹರಹ. ಪರಮಾತ್ಮ ಸ್ವೇಚ್ಛೆಯಿಂದ ಸೃಷ್ಟಿ ಮಾಡ್ತಾನೆ, ಸೃಷ್ಟ ನಾಶ ಮಾಡ್ತಾನೆ. ಹರಹ ಪಾತೀತಿ ಪಾತ ಸೃಷ್ಟ ಪಾತ ತಥೈವಾತ್ತ ನಿಖಿಲಸ್ಯ ಏಕ ಏವ ತು ಇತ್ಯಾದೇಹಿ. ಸೃಷ್ಟ ಪಾತ ತಥೈವ ಅತ್ತ, ಅತ್ತ ನಾಶಕ, ಅತ್ತಾಚರಾಚರ ಗ್ರಹಣ, ನಿಖಿಲಸ್ಯ ಏಕ ಏವ ತು. ಎಲ್ಲರಿಗೂ ಕೂಡ ಪರಮಾತ್ಮ ಒಬ್ಬನೇನೆ ಸೃಷ್ಟಿಕರ್ತ, ಒಬ್ಬನೇ ಸ್ಥಿತಿಕರ್ತ, ಒಬ್ಬನೇ ಲಯಕರ್ತ. ಅತ್ರ ಕಿಂ ಪ್ರಮಾಣ ತತ್ರಾಹ ಬ್ರಹ್ಮೇತಿ. ಇದಕ್ಕೇನು ಆಧಾರ ಅಂದರೆ ಬ್ರಹ್ಮಯೋನಿ, ಬ್ರಹ್ಮದೇವರಿಗೆ ಪರಮಾತ್ಮ ಏನಾಗಿದ್ದಾನೆ, ತಂದೆಯಾಗಿದ್ದಾನೆ. ಅಥವಾ ಶಾಸ್ತ್ರಯೋನಿತ್ವ, ಬ್ರಹ್ಮ ಅಂದರೆ ಶಾಸ್ತ್ರ, ಶಾಸ್ತ್ರಯೋನಿ ಅಂದರೆ ಬ್ರಹ್ಮ, ಶಾಸ್ತ್ರಯೋನಿತ್ವ ಶಾಸ್ತ್ರದಿಂದ ತಿಳಿಯುತ್ತೆ ಅಂತ ಅರ್ಥ. ಇದಕ್ಕೆಲ್ಲ ಏನು ಆಧಾರ ಅಂದರೆ ಶಾಸ್ತ್ರವೇ ಆಧಾರ. ಬ್ರಹ್ಮ ವೇದಾದಿ ಶಬ್ದರಾಶಿ ಯೋನಿ ಜಪ್ತಿ ಕಾರಣಂ ಯಸ್ಯ ಸತ ತಥಾ. ವೇದಾದಿ ಶಬ್ದರಾಶಿ ರಸ್ಮಿನ್ನರ್ಥೇ ಮಾನಮಿತ್ಯರ್ಥಃ. ಇಷ್ಟು ಹೇಳಿದ ವಿಚಾರಕ್ಕೆಲ್ಲ ಯಾವುದು ಆಧಾರ ಅಂದರೆ ವೇದಾದಿ ಶಬ್ದರಾಶಿಗಳೇ ಆಧಾರ ಅಂತರ್ಥ. ಚತುರ್ಮುಖಸ್ಯಾಪಿ ಸೃಷ್ಟ್ಯಾದಿಕರ್ತೃತ್ವಸ್ಯ ಪ್ರಮಿತತ್ವಾತ್ ಕಥಂ ಹರೇರೇವೇತಿ ನಿಶ್ಚೀಯತೆ. ಅದು ಬ್ರಹ್ಮದೇವರು ಮಾಡ್ತಾರಂತೆ ಕೇಳಿದ್ದೇವಲ್ಲ ಅಂತ ಕೇಳಿದರೆ ಬ್ರಹ್ಮಯೋನಿ, ಅದೇ ಉತ್ತರ. ಬ್ರಹ್ಮದೇವರಿಗೆ ಕಾರಣ ಅಂದಮೇಲೆ ಇನ್ನು ಬ್ರಹ್ಮದೇವರು ಏನೇ ಮಾಡಿದರೂ ಕೂಡ ಮೂಲತಃ ಅವರು ಹುಟ್ಟು ಬಂದಿದ್ದೆ ದೇವರಿಂದ ಅಂದಮೇಲೆ ಇದು ಇದೇ ವಿಶೇಷವಾಗಿ ಹರಿಸರ್ವೋತ್ತಮತ್ವದಲ್ಲೇ ಪರಿವಸಾನ ಹೊಂದುತ್ತೆ. ಬ್ರಹ್ಮ ದೇವಾನಾಂ ಪ್ರಥಮ ಸಂಭಭೂವ ಇತ್ಯಾದಿ ಶ್ರುತೇರಿತ್ಯತೋವಾಹ ಬ್ರಹ್ಮೇತಿ. ಬ್ರಹ್ಮಣ ಚತುರ್ಮುಖಸ್ಯ ಯೋನಿ ಕಾರಣಂ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಅಂತೇಳಿ ಸ್ಪಷ್ಟ ವೇದವಾಕ್ಯ. ಬ್ರಹ್ಮಾಣಂ ವಿದಧಾತಿ, ಬ್ರಹ್ಮದೇವನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರಿಂದ ಬ್ರಹ್ಮಯೋನಿ ಅಂತ ಶಬ್ದಕ್ಕೆ ಇದೇ ಅರ್ಥ ಮಾಡಬೇಕು. ಲೋಕವತ್ ಪರೋಪದೇಶೇನ ಕರ್ಮಣಿ ನ ಪ್ರವರ್ತತೆ ಇಂದು ಸ್ವರೂಪ ಜ್ಞಾನೇನ ಇತ್ಯಾಶೇನ ಸ್ವಯಂ ದೃಕ್ಕಿತಿ. ಲೋಕದಲ್ಲಿ ಇನ್ನೊಬ್ಬರು ಮಾತನ್ನು ಕೇಳಿಯೋ ಅವರ ಒಂದು ಉಪದೇಶ ಪಡೆದೋ ಸಾಧನೆ ಮಾಡ್ತಾರೆ. ದೇವರು ಹಾಗಲ್ಲ, ಸ್ವಯಂ ದೃಕ್, ಅವನು ಸರ್ವಜ್ಞ, ಯಾರು ಅವನು ಹೇಳ್ಕೊಡ್ಬೇಕಾಗಿಲ್ಲ. ಸ್ವಮಹಿಮೇತಿ ಅದಕ್ಕೆ ಸ್ವಯಂ ದೃಕ್ ಇದೆ. ಸ್ವಯಂಭೂತ ಜ್ಞಾನತ್ವೇಪಿ ಕರ್ಮ ಪರಾಪೇಕ್ಷಾ ವಿನಾಭೂತಂ ದೃಷ್ಟಮತ್ರ ಸ್ವಮಿಹಿಮಾ ಇತಿ. ಆ ತಿಳುವಳಿಕೆನೂ ಅವನಿಗಿದೆ, ಆದರೆ ಇನ್ನೊಬ್ಬರು ಸಹಾಯ ಬೇಕು ಯಾವುದೇ ಕರ್ಮ ಮಾಡಲಿಕ್ಕೆ. ತಿಳುವಳಿಕೆ ಇದ್ದರೂ ಕೂಡ ಉಪಕರಣಗಳು ಬೇಕಲ್ಲ ಅಂತ ಕೇಳಿದರೆ ಪರಮಾತ್ಮನೇ ಅದೂ ಬೇಕಿಲ್ಲ. ಸ್ವಮಹಿಮ ಒಂದು ಸ್ವಯಂತ್ರಕ್ಕೊಂದು ಸ್ವಹಿಮ, ಸ್ವಮಹಿಮ ಸ್ವಮಹಿಮ ಪರಿಪೂರ್ಣ. ಸ್ವಮಹಿಮೆಯಿಂದನೇ ಪರಿಪೂರ್ಣನಾದವನೇ ಹೊರತು ಇನ್ನೊಬ್ಬರ ಸಹಕಾರ ಪಡೆದು ಪೂರ್ಣನಾದವನಲ್ಲ. ಅದಕ್ಕೆ ಆಧಾರ ಸ್ವೇಮಹಿಮ್ನಿ ಇತಿ ಹೋವಾಚ ಇತಿ ಶ್ರುತೇ. ಪರಮಾತ್ಮ ಎಲ್ಲರೂ ಪರಮಾತ್ಮನ ಆಶ್ರಯಿಸಿದರೆ ಪರಮಾತ್ಮ ಮಾತ್ರ ಸ್ವೇಮಹಿಮ್ನಿ, ತನ್ನದೇ ಆದ ಹಿರಿಮೆಯಲ್ಲಿದ್ದಾನೆ ಹೊರತು ಯಾರನ್ನೂ ಅವಲಂಬಿಸಿಲ್ಲ. ಸ್ವಯಂ ಪ್ರಕಾಶಮಾನಸ್ಯ ಪ್ರದ್ಯೋತನಸ್ಯ ಮೇಘಾದ್ಯಾವರಣೇನೇವ ಹರೇರ್ ಜ್ಞಾನಸ್ಯಾಪಿ ತತ್ ಸ್ಯಾದಿತ್ಯತ್ರ ಅನಾವೃತಾಕ್ಷ. ಸರಿ, ಸೂರ್ಯ ಎಷ್ಟೇ ಪ್ರಕಾಶ ಹೊಂದಿದ್ರೂ ಕೂಡ ಮೇಘಾದಿಗಳು ಅಡ್ಡ ಬಂದಾಗ ಆತನ ಪ್ರಕಾಶ ಮುಚ್ಚೋಗುತ್ತಲ್ಲ, ದೇವರಿಗೆ ಆಗಾಗತ್ತೋ ಅಂತ ಕೇಳಿದರೆ ಅನಾವೃತಾಕ್ಷ, ಆವೃತ ಅನಾವೃತ ಎಂದು ಆವೃತವಾಗದೇ ಇರತಕ್ಕಂಥ ಇಂದ್ರಿಯಾದಿಗಳನ್ನು ಹೊಂದಿದವನು. ಪರಮಾತ್ಮ ಅಡೆತಡೆಗಳೇ ಇಲ್ಲ, ಗೊತ್ತಾಯ್ತಾ? ಗೋಡೆ ಬಂದರೆ ಅಡ್ಡ ಕಣ್ಣು ಮುಚ್ಚೋಗ್ಬಿಡುತ್ತೆ, ಆದರೆ ಕೆಲ ರೇಸ್ ಅಡ್ಡ ಆಗೋದಿಲ್ಲ, ದಾಟಿಕೊಂಡು ಹೋಗ್ಬಿಡುತ್ತೆ. ಪರಮಾತ್ಮನ ಯಾವ ಅಡೆತಡೆಗಳೂ ಇಲ್ಲದೆ ಇರತಕ್ಕಂಥ ಇಂದ್ರಿಯಗಳನ್ನು ಹೊಂದಿದವನು. ಆವರಣರಹಿತ ದೃಷ್ಟಿ ಕಥಂ ಪ್ರಕಾಶಿತೆ ಇತ್ಯತ್ರ ವಿಸೃಜತ ಇತಿ. ಅದ್ಯಾ ಪ್ರಕಾಶ ಮಾಡ್ತಾನೆ ಅಂತ ಕೇಳಿದರೆ ವಿಸೃಜತ ಇತಿ. ಸೃಷ್ಟ ಅಯಮಿತ್ಯ ಉಪಾಸನಸ್ಯ ವಿವಿಧಂ ಸೃಜತೆ ಇತಿ ಪ್ರಕಾಶತೆ. ಸಂಹರ್ತ ಅಯಮಿತಿ ಜ್ಞಾನವತಃ ಸಂಹರತೀವ ರಕ್ಷತೀವ ಇತರಸ್ಯ ಉಪರಕ್ಷಣಮೇತತೆ. ಇದೆಲ್ಲ ಕೂಡ ವಿಸೃಜತ, ಅದು ಪರಮಾತ್ಮ ಸೃಷ್ಟ ಅಯಮಿತ್ಯ ಉಪಾಸನಸ್ಯ ವಿವಿಧಂ ಸೃಜತೆ ಇತಿ ಪ್ರಕಾಶತೆ ವಿಸೃಜತೆ ಇತಿ. ವಿವಿಧವಾಗಿ ಸೃಷ್ಟಿಯನ್ನು ಮಾಡ್ತಾನೆ. ಸಂಹರ್ತಾಯಮಿತಿ ವಿವಿಧವಾಗಿ ಸಂಹಾರವನ್ನು ಮಾಡ್ತಾನೆ. ರಕ್ಷತೀವ ಇತರಸ್ಯ ಉಪರಕ್ಷಣಮೇತ. ಎಲ್ಲ ಕಾರ್ಯಗಳನ್ನು ಕೂಡ ಪರಮಾತ್ಮ ಬೇರೆ ಬೇರೆ ರೂಪದಲ್ಲಿ ಮಾಡದಾಗ ಕಾಣ್ತಾನೆ, ಆದರೆ ಮಾಡೇ ಮಾಡ್ತಾನೆ, ಬೇರೆ ಬೇರೆ ಎಂಬ ಕಾಣ್ತಾನೆ, ಬೇರೆ ಅಲ್ಲ, ಒಂದೇ ರೀತಿಯಲ್ಲಿದ್ದಾನೆ, ಒಂದೇ ಅಭಿನ್ನನಾಗಿ ಮಾಡ್ತಾನೆ. ಯಾನ್ಯಾನ್ ಗುಣಾನ್ ಉಪಸಂಹೃತ್ಯ ಉಪಾಸ್ತೆ ತತ್ತದ್ಗುಣತ್ವೇನ ಪ್ರಕಾಶತೆ. ಪರಮಾತ್ಮ ಯಾವ್ಯಾವ ಗುಣಗಳನ್ನು ನಾವು ಚಿಂತನೆ ಮಾಡಿ ದೇವರ ಆರಾಧನೆ ಮಾಡ್ತೇವೋ ಆಯಾ ಗುಣಗಳನ್ನು ಪ್ರಕಾಶಪಡಿಸ್ತಾನೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಬಂದಿದೆ. ದ್ವಿಜ ವೃಷಭ ಸಯೇಷ ಬ್ರಹ್ಮಯೋನಿ ಸ್ವಯಂದೃಕ್ ಸ್ವಮಹಿಮ ಪರಿಪೂರ್ಣ ಮಾಯಯಾ ಆದ್ಯ ಸ್ವಯಾ ಏತತ್ ಸೃಜತಿ ಹರತಿ ಪಾತಿ ಇತ್ಯಾಖ್ಯಯ ಅನಾವೃತಾಕ್ಷ ವಿಸೃಜತ ಇವ ವಿರುಕ್ತೈ ತತ್ಪರೈ ಆತ್ಮಲಭ್ಯ. ಇಷ್ಟು ದೇವರನ್ನು ಚಿಂತನೆ ಮಾಡಬೇಕಾದ ಕ್ರಮ ಅಂಥೇಳಿ. ಶ್ರೀಕೃಷ್ಣ ಕೃಷ್ಣಸಖ ವೃಷ್ಣಿಧೃಷ ಅವನಿಧೃಕ್ ರಾಜನ್ಯವಂಶದಹನ ಅಮರವಂದ್ಯ ಅಮರ ಅಪರವರ್ಗ ವೀರ್ಯ ಅನಪವರ್ಗ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ತೀರ್ಥಶ್ರವ ಶ್ರವಣಮಂಗಲ ಪಾಹಿಭೃತ್ಯಾನ್ ಶ್ರೀಕೃಷ್ಣ ಕೃಷ್ಣಸಖ ವಿಷ್ಣುವೃಷ ಅವನಿತೃಗ್ರಾಜನ್ಯವಂಶದಹನ ಅನಪವರ್ಗ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರ ಅವತಾರ ತೀರ್ಥಶ್ರವ ಶ್ರವಣಮಂಗಲ ಅಥ ಹೇ ತೀರ್ಥಶ್ರವ ಶ್ರವಣಮಂಗಲ ಪಾಹಿ ಭೃತ್ಯಾನ್ ಈ ರೀತಿ ಸ್ತೋತ್ರ ಮಾಡಬೇಕು ದೇವರನ್ನ ಅಂತ ಹೇಳಿದ್ರು. ಶ್ರೀಕೃಷ್ಣ ಕೃಷ್ಣ ಇತಿ ಉಕ್ತಾರ್ಥ ಈ ಶ್ಲೋಕ ಹಿಂದೊಮ್ಮೆ ಬಂದಿದೆ ಪ್ರಥಮ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಬಂದಿದೆ. ಆದ್ದರಿಂದ ಅರ್ಥ ಕೃಷ್ಣ ಇತಿ ಉಕ್ತಾರ್ಥ ಈ ಶ್ಲೋಕದಿಂದ ಅರ್ಥ ಹೇಳಿದ್ದೇವಾದ್ರೆ ಮತ್ತೆ ಹೇಳೋದಿಲ್ಲ ಅಂತ ಹೇಳಿದ್ರು. ಶ್ರೀಕೃಷ್ಣ ಸ್ವಲ್ಪ ವ್ಯತ್ಯಾಸ ಇದೆ, ಅದಕ್ಕೆ ಇದಕ್ಕೂ ಮುಖ್ಯವಾಗಿ ಎಲ್ಲ ಪದಗಳು ಹೆಚ್ಚಾಗಿ ಅಲ್ಲಿದ್ದೇನೆ. ಶ್ರೀಕೃಷ್ಣ ಕೃಷ್ಣಸಖ ವೃಷ್ಟಿವೃಷ ಅವನಿದು ಗ್ರಾಜನ್ಯ ವಂಶದಹನ ಅಮರವಿಂದ ವೀರ್ಯ ಗೋದಿಂದ ಗೋದಿದ ಸುರಾರ್ಥಿ ಹರಾವತಾರ ನಾರಾಯಣ ಅಖಿಲಗುರು ಭಗವನ್ ಆ ರೀತಿ ಅಲ್ಲಿ ಬಂದಿರೋದು. ಇಲ್ಲಿ ಕೆಲವು ಪದಗಳು ವ್ಯತ್ಯಾಸ ಆಗಿದೆ ಅಷ್ಟೇ. ಶ್ರೀಕೃಷ್ಣ ಕೃಷ್ಣಸಖ ಅಲ್ಲಿ ಶ್ರೀಕೃಷ್ಣನೇ, ಕೃಷ್ಣ ಅಂತ ಅರ್ಜುನನಿಗೆ ಹೆಸರು, ಕೃಷ್ಣಸಖ ಅರ್ಜುನ ರಕ್ಷಕನೇ. ವೃಷ್ಣಿವೃಷ ವೃಷ್ಟಿಗಳು ಅಂದರೆ ಯಾದವರು, ವೃಷ ಅಂದರೆ ಶ್ರೇಷ್ಠ, ಯಾದವ ಶ್ರೇಷ್ಠನೇ, ಅದೆಲ್ಲ ಹೊರಗಿನ ಅರ್ಥಗಳಷ್ಟೇ. ಅವನಿದೃಕ್ ಅವನಿದ್ರೆ ಭೂಮಿಗೆ, ಧುಕ್ ನಾಶ ಮಾಡತಕ್ಕಂಥ ಸುಟ್ಟಾಗ್ತಕ್ಕಂತಹ ರಾಜನ್ಯ ವಂಶದಹನ ಕ್ಷತ್ರಿಯರ ವಂಶವನ್ನು ನಾಶ ಮಾಡಿದವನೇ. ಭೂಮಿಗೆ ಭಾರಭೂತರಾದಂತಹ ಭೂಮಿಗೆ ಕ್ಷಯ ಉಂಟು ಮಾಡತಕ್ಕಂತಹ ಪಾಪಿಗಳಾದ ಕ್ಷತ್ರಿಯ ರಾಜನ್ಯ ವಂಶ ಅಂದರೆ ಕ್ಷತ್ರಿಯ ವಂಶ, ಜರಾಸಂಧ ಕಂಸಾದಿಗಳು ಕ್ಷತ್ರಿಯರಾಗಿ ಹುಟ್ಟಿನೇ ನಾಶ ಮಾಡಿದವರು, ಅವರಿಗೆ ದಹನ, ಅವರು ಸುಟ್ಟಾಗ್ತಕ್ಕಂಥ ಬೆಂಕಿಯಂತಹ ನಾರಾಯಣನೇ ಪರಶುರಾಮ ಅವತಾರ. ಕೃಷ್ಣ ರೂಪದನ್ನು ಮಾಡಿದ್ದಾರೆ ಅದೆಲ್ಲ ಕೂಡ, ಅವರಿಗೆಲ್ಲ ಅನ್ವಯ. ರಾಮರೂಪದನ್ನು ಮಾಡ್ತಾನೆ, ಎಲ್ಲ ರೂಪದನ್ನು ಮಾಡ್ತಾನೆ. ಅಪ ಅನಪವರ್ಗ ವೀರ್ಯ, ಅಪವರ್ಗ ವೀರ್ಯ ಅನಪವರ್ಗ ವೀರ್ಯ ಎಂದೂ ಕೂಡ ಮರೆಯಾಗದಂಥ ಸಾಮರ್ಥ್ಯ ಹೊಂದಿದವನೇ ಗೋವಿಂದ, ಗೋವಿಂದನೇ. ಗೋ ದ್ವಿಜ ಸುರಾರ್ತಿ ಹರಾವತಾರ, ಗೋ ಆರ್ತಿ ಹರಾವತಾರ, ದ್ವಿಜ ಆರ್ತಿ ಹರಾವತಾರ, ಸುರ ಆರ್ತಿ ಹರಾವತಾರ. ಗೋವುಗಳ ನೋವನ್ನು ಪರಿಹಾರ ಮಾಡೋಕ್ಕೋಸ್ಕರ ಅವತಾರ ಮಾಡಿದವನೇ ದ್ವಿಜ, ದ್ವಿಜರ ನೋವನ್ನು ಪರಿಹಾರ ಮಾಡೋದಕ್ಕೆ ಅವತಾರ ಮಾಡಿದವನೇ ಸುರ, ದೇವತೆಗಳ ಪ್ರಾರ್ಥನೆಯಂತೆ ಅವರ ಕಲ್ಯಾಣಕ್ಕೋಸ್ಕರ ಅವತಾರ ಮಾಡಿದವನೇ. ಎಲ್ಲರಿಗೂ ಅನ್ವಯ. ಗೋ ದ್ವಿಜ ಸುರ ಆರ್ತಿ ಹರಾವತಾರ ತೀರ್ಥಶ್ರವ ಶ್ರವಣಮಂಗಲ ಬಾಹ್ಯ ವೃತ್ಯಾನ್. ತೀರ್ಥಶ್ರವ ಕಿವಿ ಬಿದ್ದರೆ ಸಾಕು, ಪುಣ್ಯ ಬರಬೇಕು, ಅದನ್ನ ಮಹಿಮೆ ಹೇಳಿದ ತಕ್ಷಣ. ಶ್ರವಣ ಮಂಗಲ ಕೇಳ್ತಿರ್ಲಿಕ್ಕೆ ಮಂಗಳ ಆಗಬೇಕು, ಮುಂದೆಲ್ಲ ಕೇಳ್ಕೇಳ್ತಿರ್ಲಿಕ್ಕೆ ಆನಂದವಾಗಬೇಕು, ಅದಕ್ಕೆ ಶ್ರವಣ ಮನಕ್ಕೆ ಆನಂದವೀವುದು. ಶ್ರವಣ ಮಂಗಲ ಪಾಹಿ ವೃತ್ಯಾನ್, ನಾರಾಯಣನೇ ವೃತ್ಯರನ್ನು ಪಾಲಿಸು, ಈ ದಿವಸ ಪೂಜೆ ಮಾಡಬೇಕು ಅಂತ ಅರ್ಥ. ಈ ರೀತಿ ಆ ದೇವರನ್ನ ಆರಾಧನೆ ಮಾಡಿದರೆ ಅದು ದೇವ್ರ ಪೂಜೆ. ಯೈದಂ ಕಲ್ಯ ಉತ್ಥಾಯ ಮಹಾಪುರುಷ ಲಕ್ಷಣಂ ತಚ್ಚಿತ್ತ ಪ್ರಯತೋಜತ್ವಾ ಬ್ರಹ್ಮವೇದ ಗುಹಾಶಯಂ. ಯೈದಂ ಕಲ್ಪ ಕಲ್ಯ ಉತ್ಥಾಯ, ಯಹ ಯಾವನು ಇದಂ ಇದನ್ನು ಕಲ್ಯೇ ಉಷಃಕಾಲದಲ್ಲಿ ಬೆಳಗ್ಗೆದ್ದು ಮಹಾಪುರುಷ ಲಕ್ಷಣ ಮಹಾಪುರುಷ ವಿದ್ಯಾ ಇದಿಷ್ಟು ಹೇಳಿದ್ದು ಕೂಡ ಇದನ್ನು ತಚ್ಚಿತ್ತ ದೇವರಲ್ಲೇ ಮನಸ್ಸಿಟ್ಟುಬಿಟ್ಟು ಪ್ರಯತಃ ಜಪ್ತ್ವ ಬೇರೆ ಮಾತುಕತೆ ಆಡದೇನೆ ಜಪ್ತ್ವ ಜಪ ಮಾಡಿದರೆ ಬ್ರಹ್ಮವೇದ ಗುಹಾಶಯಂ ಗುಹಾಶಯಂ ಬ್ರಹ್ಮವೇದ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಬಿಂಬರಿಗೆ ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ಈ ದೇವ ಪೂಜೆಯ ತತ್ವ ಇದೆ, ಮಾನಸ ಪೂಜೆ ಇದಿಷ್ಟು ಕೂಡ ಹಾಗೆ ತಿಳ್ಕೊಳ್ಳೋದು ಅರ್ಥ ಏನು ಅಂದರೆ ಹಾಗೆ ತಿಳ್ಕೊಂಬಿಟ್ರೆ ಮಾನಸ ಪೂಜೆ ಆಯಿತು, ಆ್ಯಕ್ಚುಲಿ ಮಾಡಿದಾಗ ಪೂಜೆ ಆಯಿತು, ಎರಡಿದೆ. ಅದಕ್ಕೆ ಮೊದಲಿನ ಸ್ಮರಣೆ ಮಾಡಬೇಕು, ಆಮೇಲೆ ಏನು ಮಾಡಬೇಕು ಆ್ಯಕ್ಚುಲಿ ಪೂಜೆ ಮಾಡಬೇಕು. ಮೊದಲು ಥಿಯರಿ ಅವನು ಪ್ರಾಕ್ಟಿಕಲ್ ಹೇಗೋ ಹಾಗೆ. ಯೈದಂ ಕಲ್ಯ ಉತ್ಥಾಯ ಮಹಾಪುರುಷ ಲಕ್ಷಣಂ ತಚ್ಚಿತ್ತ ಪ್ರಯತೋ ಜಪ್ತ್ವಾ ಬ್ರಹ್ಮವೇದ ಗುಹಾಶಯಂ ಇತಿ ದಶಮೋಧ್ಯಾಯ. ದೇವ್ರ ಪೂಜೆ ಬಗ್ಗೆ ಅನೇಕ ಮಾಹಿತಿ ಹೇಳಿದಂಥ ಶ್ಲೋಕ ಇದು. ಹೇಳಿದ ಕೃಷ್ಣ ಅರ್ಜುನ ಕೃಷ್ಣ ಅಂತ ಹೆಸರಿದೆ. ಶಿಕ್ಷಾ ಪ್ರಕರ್ಷಾತ್ ಕೃಷ್ಣ, ಕಾಂಡವನ ದಹನದ ಕಾಲಕ್ಕೆ ಇಂದ್ರಾದಿ ದೇವತೆಗಳು ಯುದ್ಧಕ್ಕೆ ಬಂದಾಗ ಅರ್ಜುನ ಏನು ಮಾಡ್ತಾನೆ, ಕೃಷ್ಣನ ಸಹಕಾರದಿಂದ ಗೆದ್ದು ಬಿಡ್ತಾನೆ ಅವರೆಲ್ಲ ಕೂಡ. ಆಗ ದೇವತೆಗಳು ನಾಮಕರಣ ಮಾಡ್ತಾರೆ ಕೃಷ್ಣ. ಕೃಷ್ಣ ಅಂದರೆ ಪ್ರಕೃಷ್ಟ, ಪ್ರಕೃಷ್ಟ ಯಾವುದಲ್ಲಿ ಪ್ರಕೃಷ್ಟ, ಧನುರ್ಧಾರಿಗಳಲ್ಲಿ ಶ್ರೇಷ್ಠ, ಪಾರ್ಥ ಆರ್ಥ ಲಿಮಿಟೆಡ್ ಸೆನ್ಸಲ್ಲಿ ಕೃಷ್ಣ ಅಂತ ಹೇಳ್ತಾರೆ. ಆದ್ದರಿಂದ ದೋಷ ಅಲ್ಲ, ಕೃಷ್ಣ ಅಂದರೆ ಉತ್ಕೃಷ್ಟ ಅಂತ ಅರ್ಥ. ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿ. ಅರ್ಜುನ ಯಾರಲ್ಲಿ ಉತ್ಕೃಷ್ಟ, ಒಂದಿಷ್ಟೇ ರಿಲೇಟಿವ್ ಉತ್ಕೃಷ್ಟತ್ವ ಇದೆ, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಇಲ್ಲ, ರಿಲೇಟಿವ್ಲಿ ಎಲ್ಲ ಅದನ್ನು ಕರ್ಣಾದಿಗಳಿಗಿಂತ ಮೀರಿಸಿದವನಾದ್ದರಿಂದ ಕೃಷ್ಣ ಅಂತ ಕರೀತಾ ಇದ್ದರು ಶ್ರೀಕೃಷ್ಣ. ಹೌದು ಹೌದು. ಏನು ಮುಂದೆ ಹೇಳಿದ್ದೇನು ನಾ ಇದ್ರ ಹೇಳ್ತಾ ಇತರೆ ಹೇಳ್ತಾರೆ ಆಚಾರ್ಯ ಹೇಳಬೇಕಾರೆ. ಅರ್ಧನಾರಿ ಪರಮಾತ್ಮ ಅರ್ಧನಾರಿ ರೂಪ ಅಂತ ಹೇಳಿದರೆ ಈ ಅರ್ಥಲ್ಲ, ಪರಮಾತ್ಮ ಪುರುಷ ರೂಪ ಅಂದರೆ ಸ್ತ್ರೀ ರೂಪವೂ ಇದೆ, ಪುರುಷ ರೂಪ ಸ್ತ್ರೀ ಇಟ್ಕೊಂಡಿದ್ದಾನೆ, ಆ ಸ್ತ್ರೀ ರೂಪದಲ್ಲಿ ಮಹಾಲಕ್ಷ್ಮಿ ಆಶ್ರಯ ಪಡೆದಿದ್ದಾನೆ ಅಷ್ಟೇ ಹೊರತು ಈ ಕಂಬೈಂಡ್ ಅಂತ ಅರ್ಥದಲ್ಲಿ ಮಿಕ್ಸ್ ಮಾಡಿದ್ದು ಅಂತ ಅರ್ಥ ಮಾಡಬಾರ್ದು. ಆ ರೀತಿ ಎಂದೂ ಮಿಕ್ಸ್ ಆಗೋದಿಲ್ಲ. ಪರಮಾತ್ಮ ಹರಿಹರ ಅಂತ ಹೇಳಿದ್ರು ಕೂಡ ಹಾಗೇನೆ, ಹರಿಹರ ಕಂಬೈನ್ ಆಗಿದ್ದಲ್ಲ, ಅದು ಅರ್ಧ ಅರ್ಧ ಕಾಣಿಸ್ತಾರಷ್ಟೇ ನೋಡೋದು. ಒಬ್ಬರು ಜೊತೆ ಅಂತಕೊಂಡಾಗ ಈಗ ಅರ್ಥ ಕಂಡ್ರೆ ಹೇಗೋ ಅರ್ಥ, ಅಷ್ಟೇ ಹೊರತು ಇದು ಒಂದೇ ದೇಹದಲ್ಲಿ ಇಬ್ಬರು ಕೂತು ಬಂದಿದ್ದಲ್ಲ. ಅದನ್ನ ಅದು ಇನ್ನೂ ಕೆಲವು ಇಬ್ಬರು ಒಂದೇ ಅಂತ ತಿಳ್ಕೊಂಡು ಉಪಾಸನೆ ಮಾಡೋದು, ಅದು ತಪ್ಪು ಅಂತ ಹೇಳ್ತಾರೆ. ಇದು ಹಾಗೆ ಅರ್ಧನಾರಿ ದೇವರಿಗಂತೂ ಭಾರಿ ಸ್ವರೂಪ, ಸ್ತ್ರೀ ರೂಪನೂ ಇದೆ ಪುರುಷ ರೂಪನೂ ದೇವರಿಗಿರೋದ್ರಿಂದ ಅರ್ಧನಾರಿ ನರೇಶ್ವರ ರೂಪ ಅಂದರೆ ಡೈರೆಕ್ಟ್ ಹೊಂದದು. ಮಹಾಲಕ್ಷ್ಮಿ ಸ್ತ್ರೀ ರೂಪವನ್ನು ಆಶ್ರಯಿಸಿದ್ದಾಳೆ ಅಂತ ಬಿಂಬ ಪ್ರತಿಬಿಂಬ ಭಾವಕ್ಕೆ ಉಪಯುಕ್ತವಾದ ಮಾತು. ಒಟ್ಟು ಇದಿಷ್ಟು ಕೂಡ 26 ಶ್ಲೋಕದಲ್ಲಿ ಭಾಳ ದೊಡ್ಡದು ಕೂಡ ಅಲ್ಲ. ಪರಮಾತ್ಮನ ಒಟ್ಟು ಪುರುಷ ರೂಪನ ಹೇಳ್ತಾ ಅದು ಆಧ್ಯಾತ್ಮಿಕವಾಗಿ ಹಾಗೆ ಚಿಂತನೆ ಮಾಡ, ಅಭಿಮಾನಿ ದೇವತೆಗಳನ್ನು ಹೇಳಿದರು, ಪುರುಷ ರೂಪ ವರ್ಣನೂ ಮಾಡಿದರು, ಸ್ತೋತ್ರ ಕ್ರಮವೂ ಹೇಳಿದರು. ಪರಮಾತ್ಮನ ಮಹಿಮೆ ಚಿಂತನೆ ಮಾಡಲಿಕ್ಕೆ ಸೃಷ್ಟಿಯಾದಿಗಳನ್ನು ಮಾಡ್ತಾ ಚಿಂತನೆ ಮಾಡಬೇಕು ಅಂತಲೂ ಹೇಳಿದರು. ಇದನ್ನೆಲ್ಲ ಚಿಂತನೆ ಮಾಡಿದರೆ ಒಳ್ಳೆ ಪೂಜೆ ಆಗುತ್ತೆ, ಕ್ರಿಯಾಯೋಗ ಅಂತ ಪ್ರಾರ್ಥನೆ ಮಾಡಿದ್ದವು, ಅದು ತಕ್ಕಂತೆ ಉತ್ತರ ಕೊಟ್ಟಿದ್ದ. ಇಷ್ಟು ಕೂಡ ಸಮಸ್ತ ತಂತ್ರಾರ್ಧಾಂತೆ ಭಗವಾನ್ ಭಾಗವತ ತತ್ವವಿತ್ ತಾಂತ್ರಿಕಾಃ ಪರಿಚರ್ಯಾಯಾಂ ಕೇಶವಶ್ಚ ಶ್ರೀಯಃಪತೇಃ ಅಂಗ ಉಪಾಂಗ ಆಯುಧಾ ಕಲ್ಪಂ ಕಲ್ಪಯಂತಿ ಯಥೈವ ಯೈಹಿ ತಾನ್ನೋ ವರ್ಣಯ ಭದ್ರಂತೆ ಕ್ರಿಯಾಯೋಗಂ ಬುಭುತ್ಸತಾಂ ಏನ ಕ್ರಿಯಾ ನೈಪುಣೇನ ಮರ್ತ್ಯೋ ಯಾಯಾ ತಮರ್ತ್ಯತಾಂ. ಈ ರೀತಿ ಸ್ಪಷ್ಟನೆ ಮಾಡಿದ್ದೆ ಕದೇ ಉತ್ತರ ಕೊಟ್ಟುಬಿಟ್ಟು ಬ್ರಹ್ಮವೇದ ಗುಹಾಶಯ. ಅವರೇನು ಮರ್ತ್ಯ ಅಮರ್ತ್ಯನಾಗಬೇಕು ಅಂದರೆ ಅಮರನಾಗಬೇಕು ಅಂದರೆ ಶಾಶ್ವತ ಅಮರಾಗ ಮೋಕ್ಷಕ್ಕೆ ಹೋಗ್ಬೇಕು ಅದು ಹೇಳಿದ್ರು. ಬ್ರಹ್ಮವೇದ ಗುಹಾಶಯ ಬಿಂಬರೂಪಿಯಾದ ಪರಮಾತ್ಮನ ಕಾಣ್ತಾನೆ ಅಂದರು ಒಂದೇ, ಮುಕ್ತನಾಗ್ತಾನೆ ಅಂದರು ಒಂದೇ. ಈಗ ಪ್ರಶ್ನೆಗೆ ತಕ್ಕ ನೇರ ಉತ್ತರ ಕೊಟ್ಟಂತಹ ಅಪೂರ್ವವಾದ ಉಪಾಸನೆಗೆ ಉಪಯುಕ್ತವಾದ ಅಧ್ಯಾಯ ಇದು. ಕುಶೇಶಯಂ ಇತಿವತ್ ಹೃದಯ ಗುಹಾಶಯಂ ಏವಂ ಉಪಾಸ್ತಿಂ ಕುರುವತಃ ಫಲಮಃ ಏದಮಿತಿ ಕಲ್ಲೇ ವೃಷಸಿ ಮಹಾಪುರುಷ ಲಕ್ಷಣಂ ಯೋ ಜಪತಿ ಸ ಜಪ್ತ್ವಾ ಹೃದಯ ಗುಹಾಯಾಂ ಸೇತೇ ಇತಿ ಹೃದಯ ಗುಹಾಶಯಂ ಬ್ರಹ್ಮ ಜಾನಾತಿ ಕುಶೇಶಯಂ ಇತಿವತ್ ಅಂತ ಅದು ಅಲಕ್ ಸಮಾಸ ಮಾಡ್ಕೊಂಡು ಓದಬೇಕು ಅಂತ ಅರ್ಥ. ಈಗ 11 ಅಧ್ಯಾಯ ಶೌನಕ ಉವಾಚ ಶುಕೋ ಯತಃ ಭಗವಾನ್ ವಿಷ್ಣುರಾತಾಯ ಪೃಚ್ಛತೆ ಸೌರೇ ಗಣೋ ಮಾಸಿ ಮಾಸಿ ನಾನಾ ವಸತಿ ಪ್ರಪ್ತಕಃ ತೇಷಾಂ ನಾಮಾನಿ ಕರ್ಮಾಣಿ ನಿಯುಕ್ತಾನಾಮಧೀಶ್ವರೈಹಿ ರೂಹಿಣಃ ಶ್ರದ್ಧಧಾನಾನಾಂ ವ್ಯೂಹಂ ಸೂರ್ಯಾತ್ಮನೋ ಹರೇ. ಶುಕಃ ಯತ್ ಆಹ ಭಗವಾನ್ ವಿಷ್ಣುರಾತಾಯ ಪೃಚ್ಛತೆ ಸೌರೇ ಗಣಃ ಮಾಸಿ ಮಾಸಿ ನಾನಾ ವಸತಿ ಸಪ್ತಕಃ ತೇಷಾಂ ನಾಮಾನಿ ಕರ್ಮಾಣಿ ನಿಯುಕ್ತಾನಾಮಧೀಶ್ವರೈಹಿ ಬ್ರೂಹಿಣಃ ಶ್ರದ್ಧಧಾನಾನಾಂ ವ್ಯೂಹಂ ಸೂರ್ಯಾತ್ಮನಃ ಹರೇ. ಈಗ ಸರ್ವೋಪಾಸ್ಯತ್ವೇಪಿ ಆದಿತ್ಯಸ್ಥಸ್ಯೈವ ಹರೇರ್ಗೃಹಸ್ಥೈಃ ವಿಶೇಷತಃ ಉಪಾಸ್ತಿಃ ಕರ್ತವ್ಯಾ ಇತಿ ತಸ್ಥಿತಿ ಪ್ರಕಾರಂ ಕಥಯತಿ ಅಸ್ಮಿನ್ ಅಧ್ಯಾಯೇ. ಪರಮಾತ್ಮನನ್ನು ಎಲ್ಲರೂ ಆರಾಧನೆ ಮಾಡಬೇಕು, ಆದರೆ ಗೃಹಸ್ಥರು ವಿಶೇಷವಾಗಿ ಸೂರ್ಯಾಂತರ್ಗತ ರೂಪನೇ ಆರಾಧನೆ ಮಾಡಬೇಕು. ದೇಹಸ್ಥದಾ ಸವಿತೃಮಂಡಲ ಮಧ್ಯವರ್ತಿ ಅಂತಲೇ ಮಾಡಬೇಕು. ಸವಿತೃಮಂಡಲ ಮಧ್ಯವರ್ತಿ ಅಂತ ಆರಾಧನೆ ಮಾಡಬೇಕು ಅಂದಮೇಲೆ ಆ ಸೂರ್ಯನ ಪರಿಚಯ ಮಾಡಿಕೊಡೋದು. ಅದಕ್ಕಾಗಿ ಅಧ್ಯಾಯದೊಳಗೆ ಆ ವಿಷಯ ಹೇಳ್ತಾರೆ ಅಂತ ಅರ್ಥ. ತತ್ರ ಶೌನಕಃ ಪೃಚ್ಛತಿ ಶುಕ ಇತಿ ಶುಕೋ ಯದಾಹ ಭಗವಾನ್ ವಿಷ್ಣುರಾತಾಯ ಪೃಚ್ಛತೆ ಪೃಚ್ಛತೆ ವಿಷ್ಣುರಾತಾಯ ವಿಷ್ಣುರಾತ ಅಂದರೆ ಪರಿಷ್ಠಿತ ರಾಜ ಹೇಳಿದ ಪರಿಷ್ಠಿತ ರಾಜನಿಗೆ ಶುಕಃ ಯದಾಹ ಭಗವಾನ್ ಶುಕಃ ಯದಾಹ ಪೂಜ್ಯರಾದ ಶುಕಮುನಿಗಳು ಏನು ಹೇಳಿದ್ರಲ್ಲ ಸೌರೇಗಣಃ ಮಾಸಿ ಮಾಸಿ ಸೂರ್ಯನ ಗುಂಪು ಪ್ರತಿ ತಿಂಗಳಿಗೂ ಕೂಡ ನಾನಾ ವಸತಿ ಸಪ್ತಕಃ ಏಳೇಳು ಗುಂಪನ್ನು ಮಾಡಿ ಹೊಂತಾ ಇದೆ. ಒಬ್ಬೊಬ್ಬ ಸೂರ್ಯನ ಹಿಂದೆ ಒಟ್ಟು 7 ಜನ ಪರಿವಾರದವರು ಇರ್ತಾರೆ, ಒಟ್ಟು 7 ಗ್ರೂಪ್ಸ್. ಅದು ಒಂದೊಂದು ತಿಂಗಳಿಗೆ ಒಟ್ಟು 12 ಬೇಕದು. ಅದನ್ನು ಹೇಳಿದರು ಅಂತ ಹೇಳ್ತೀರಿ, ನಮಗೆ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾರೆ. ತೇಷಾಂ ನಾಮಾನಿ ಕರ್ಮಾಣಿ ಅವ್ರ ಹೆಸರುಗಳೇನು, ಅವ್ರು ಮಾಡ್ತಕ್ಕಂಥ ಕಾರ್ಯಗಳೇನು, ನಿಯುಕ್ತಾನಾಂ ಅಧೀಶ್ವರೈ ಬ್ರಹ್ಮಾದಿ ದೇವತೆಗಳಿಂದ ನಿಯುಕ್ತರಾದವರು ಅಪಾಯಿಂಟೆಡ್ ಅವರು ಇಂಥ ಕೆಲಸ ಮಾಡಿ ಅಂತೇಳಿ ಅವ್ರ ಹೆಸರೇನು, ಅವ್ರು ಮಾಡ್ತಕ್ಕಂಥ ಕೆಲಸಗಳೇನು, ಬ್ರೂಹಿನಃ ನಮಗೆ ಹೇಳಿ. ನಮಗೆ ಯಾತಕ್ಕೆ ಹೇಳಬೇಕು ಅಂದರೆ ಶ್ರದ್ಧಾದಾನಾಂ ಶ್ರದ್ಧಾದಾನರು ಅಂದ್ರೇನು, ಶ್ರದ್ಧಾ ಕುರುವತೆ ಶ್ರದ್ಧೆಯಿಂದ ಕೇಳೋರು ನಂಬಿಕೆ ಇರೋರು ಹೇಳಬೇಕು. ನಂಬಿಕೆ ಇಲ್ಲದವ್ರಿಗೆ ಎಲ್ಲ ಹೇಳಿ ಉಪಯೋಗ ಇಲ್ಲ. ನಾನು ನಂಬತಕ್ಕಂಥ ನಾವು ಸಾತ್ವಿಕರಾದರೆ ನಮಗೆ ಹೇಳಿ ಅಂತ ಕೇಳಿ. ಅಯಂ ಕಲ್ಪ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೂರ್ಯಂ ಭಗವತ ಮಾಸಿ ಮಾಸಿ ನಾನಾ ನಾಮಾನಂ ಶುಕೋ ಭಗವಾನ್ ವಿಷ್ಣುರಾತಾಯ ಪೃಥಂಗ್ ನಾಮರೂಪಾದಿ ಸಪ್ತಕಃ ಮಣ ಗಣಃ ಮಾಸಿ ಮಾಸಿ ನಾನಾ ನಾಮಾನಂ ಸೂರ್ಯಂ ಭಗವಂತಂ ನಿಷೇವಮಾಣಃ ಸೌರೇ ಸೂರ್ಯಸ್ಯ ವಿದ್ಯಮಾನೇ ಚಂದನೆ ರಥೇ ನಾನಾವಸತಿ. ಸೂರ್ಯ ರಥದ ಪರಿಚಾರಕರಾಗಿ ಇದ್ದಾರೆ, ಅವರು ಪರಿಚಯ ಮಾಡಿಕೊಡಿ. ತಥಾ ಅನ್ಯೇಚ ಋಷಯ ಗಂಧರ್ವಾಪ್ಸರಸೋ ನಾಗಾಹ ಇತ್ಯಾದಿ ಪಂಚಮಸ್ಕಂಧೇ ಯದಾಹ ಪಂಚಮಸ್ಕಂಧದಲ್ಲಿ ಸೂಕ್ಷ್ಮವಾಗಿ ಹೇಳಿದರು, ಡೀಟೇಲಾಗಿ ಹೇಳಿ ಅಂತ ಕೇಳ್ತಾರೆ. ತದಾ ತೇಷಾಂ ಪೃಥಂಗ್ನಾಮಾನಿ ಪೃಥಕ್ಕರ್ಮಾಣಿ ಚ ಅನುತ್ತಾನಿ. ಅವರು ಪ್ರತ್ಯೇಕ ಹೆಸರುಗಳು ಹೇಳ್ತಿಲ್ಲ, ಪ್ರತ್ಯೇಕ ಕಾರ್ಯ ಹೇಳುತ್ತಿಲ್ಲ, ಅದನ್ನು ಹೇಳಬೇಕು ಅಂತ ಕೇಳ್ತಿದ್ದಾನೆ. ಅತಃ ಶ್ರದ್ಧಾನಾಂ ನಹ ಅಸ್ಮಾಕಂ ತಾನಿ ಬ್ರೂಹೀತ್ಯನ್ಮಯ. ಸೂರ್ಯಾತ್ಮನಃ ಸೂರ್ಯಾಂತರ್ಯಾಮಿಣೋ ಹರೇ ವ್ಯೂಹಂ ಚಿತಿವಿಶೇಷಂಚ ವದ. ಸೂರ್ಯರೂಪಿಯಾದ ಸೂರ್ಯಾಂತರ್ಯಾಮದ ಪರಮಾತ್ಮನ ವ್ಯೂಹ ರೂಪವನ್ನು ತಿಳಿಸಿಕೊಡಿ. ವ್ಯೂಹ ಅಂದರೆ ಸ್ಥಿತಿ ವಿಶೇಷ. ಸೂರ್ಯಾತ್ಮನೋ ಹರೇ ಪರಿತಃ ಸ್ಥಿತಂ ತೇಷಾಂ ವ್ಯೂಹಂ ಪೃಥಕ್ ಪೃಥಕಿತಿ ಶೇಷ. ಮೇಲ್ನೋಟಕ್ಕೆ ಸೂರ್ಯನ ಪರಿವಾರ ಅಂತ ಕಳಿಸೋದು, ಸೂರ್ಯನ ಪರಿವಾರ ಅಲ್ಲ ಇದು, ಸೂರ್ಯಾಂತರ್ಗತನಾದ ನಾರಾಯಣನ ಪರಿವಾರ ಇದು, ಅದನ್ನೆಲ್ಲ ತಿಳಿಸಿಕೊಡಿ ಅಂತ ಕೇಳಿ. ಸೂತ ಉವಾಚ ಅನಾದ್ಯ ವಿದ್ಯೆಯ ವಿಷ್ಣೋ ಆತ್ಮನ ಸರ್ವದೇಹಿನಾಂ ನಿರ್ಮಿತೋ ಲೋಕತಂತ್ರೋಯಂ ಲೋಕೇಶು ಪರಿವರ್ತತೆ. ಅನಾದಿ ಅವಿದ್ಯೆಯ ವಿಷ್ಣೋ ಆತ್ಮನಃ ಸರ್ವದೇಹಿನಾಂ ನಿರ್ಮಿತಃ ಲೋಕತಂತ್ರ ಅಯಂ ಲೋಕೇಶು ಪರಿವರ್ತತೆ. ಅಯಂ ಕಲ್ಪಃ ಅನಾದಿ ಅವಿದ್ಯೆಯ ವಿಷ್ಣೋ ಆತ್ಮನಃ ಸರ್ವದೇಹಿನಾಂ, ವಿಷ್ಣುವಿನಿಂದ ಅನಾದಿ ಅವಿದ್ಯೆಯ ಕಾರಣದಿಂದಾಗಿ ಸರ್ವದೇಹಿನಾಂ ಸರ್ವ ಜೀವಿಗಳ ಉದ್ಧಾರಕ್ಕೋಸ್ಕರ ಅಯಂ ಲೋಕತಂತ್ರ ನಿರ್ಮಿತ. ಸೃಷ್ಟಿಯಾದಿಗಳನ್ನು ಪರಮಾತ್ಮ ಯಾತಕ್ಕೆ ಮಾಡಿದ್ದಾನೆ, ಅವಿ ಅನಾದಿ ಅವಿದ್ಯೆಯಿಂದ ಕೂಡಿದ ಎಲ್ಲ ಜೀವಿಗಳ ಕಲ್ಯಾಣಕ್ಕೋಸ್ಕರ ಮಾಡಿರೋದು. ವೃತ್ತಿ ನಿಜಾಶ್ರಿತ ಜನಸ್ಸಿಹಿ ಶುಚ್ಯ ಸೃಷ್ಟೌ ಆಚಾರ ನಿರ್ಣಯದ ಮೊದಲಿಗೆ ಹೇಳಿಬಿಡ್ತಾನೆ. ಪರಮಾತ್ಮ ಮಾಡಿದ ಸೃಷ್ಟಿಯ ಉದ್ದೇಶ ಏನು ಅಂದರೆ ಯೋಗ್ಯರ ಉದ್ಧಾರಕ್ಕೆ ಕಾರಣ ಆಗಬೇಕು. ಅಯಂ ಕಲ್ಪೋ ಹರೇರ ಬುದ್ಧಿಪೂರ್ವಂ ಪ್ರಣೀತತ್ವಾತ್ ನ ಮಿಥ್ಯಾಭೂತ ಇತಿ ಭಾವೇನ ಅನಾದೀತಿ. ಹರೇ ಹೇ ಬುದ್ಧಿಪೂರ್ವಂ ಪ್ರಣೀತತ್ವ. ಪರಮಾತ್ಮ ಸೃಷ್ಟಿ ಮಾಡಬೇಕು ಸಂಕಲ್ಪ ಮಾಡೇ ಸೃಷ್ಟಿ ಮಾಡಿರೋದ್ರಿಂದ ಇದು ಸುಳ್ಳಲ್ಲ. ಎಚ್ಚಿಕೇತ ಸತ್ಯಮಿತ್ತನ್ನ ಮೋಘಂ ಹೇಳ್ತಾರೆ. ಯಥಾತಥ್ಯತೋ ವಿಧದಾತ್ ಅರ್ಥಾನ್ ಶಾಶ್ವತೀಭ್ಯ ಸಮಾಭ್ಯ ಈಶಾವಾಸ್ಯ ಉಪನಿಷತ್ತು. ಲೋಕಂ ತಂತ್ರ ಯತಿ ವ್ಯಾಪಾರ ಯತಿ ಇತಿ ಲೋಕತಂತ್ರ. ಲೋಕ ಪ್ರವೃತ್ತಿ ಹೇತು ಅಯಂ ಸೂರ್ಯಾದಿಹಿ. ಲೋಕದ ಪ್ರವೃತ್ತಿಗೆ ಕಾರಣವಾದಂಥ ಸೂರ್ಯಾದಿ ರೂಪವಾದಂತಹ ಲೋಕೇಶು ಪರಿತೋ ವರ್ತತೆ ಉದಯಾದಿ ನಿಮಿತ್ತ ವ್ಯಾಪಾರ ಉದಯಾಧಿಕಂ ವ್ಯಾಪಾರಾಯ ಉದಯಾಧಿಕಂ ಗಚ್ಚತಿ ಇತ್ಯರ್ಥ. ಕೀದೃಶಃ ಸರ್ವದೇಹಿನಾಂ ಆತ್ಮನೋ ವಿಷ್ಣೋ ಅನಾದ್ಯ ವಿದ್ಯೆಯ ಕಾರಣಶೂನ್ಯೇಚ್ಛೆಯ ನಿರ್ಮಿತಃ ಸೂರ್ಯಚಂದ್ರಮಸೌಧಾತ ಯಥಾಪೂರ್ವಮಕಲ್ಪಯತ್ ಇತಿ ಶ್ರುತೇ. ಪರಮಾತ್ಮ ಅನಾದಿ ಕಾಲದಿಂದ ಬೇರೆ ಯಾವುದೇ ಕಾರಣವನ್ನು ಇಲ್ಲದೇನೆ, ಯಾವುದೇ ಕಾರಣ ಸ್ವೇಚ್ಛೆ ಪರಮಾತ್ಮ ಇಚ್ಛೆ ಒಂದೇ ಕಾರಣ. ಪರಮಾತ್ಮ ಸ್ವೇಚ್ಛೆಯಿಂದ ಜೀವರ ಕಲ್ಯಾಣಕ್ಕೋಸ್ಕರವಾಗಿ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಮತ್ತು ಸೂರ್ಯಾದಿಗಳ ಗತಿಗಳನ್ನು ಕೂಡ ನಿಯಂತ್ರಣ ಮಾಡ್ತಾ ಇದ್ದಾನೆ. ಏಕಏವ ಹಿ ಲೋಕಾನಾಂ ಸೂರ್ಯ ಆತ್ಮ ಆದಿ ಕೃದ್ಧರಿಹಿ ಸರ್ವವೇದ ಕ್ರಿಯಾಮೂಲಂ ಋಷಿಭಿ ಬಹುಧೋದಿತಃ. ಮುಖ್ಯವಾಗಿ ಸೂರ್ಯ ಶಬ್ದಕ್ಕೆ ಪರಮಾತ್ಮ ಅಂತಲೇ ಅರ್ಥ. ಸೂರಿ ಪ್ರಾಪ್ಯ ಸೂರ್ಯ ಆಚಾರ ಅರ್ಥ ಬರೀತಾರೆ. ಸೂರ್ಯ ಸೂರ್ಯಗಳು ಅಂದರೆ ಜ್ಞಾನಿಗಳು, ಅವರಿಂದ ಹೊಂದಲ್ಪಡುವ ದೇವರು ಏನಂತ ಕರೀತಾರೆ, ಸೂರ್ಯ ಅಂತ ಕರೀತಾರೆ. ಏಕಏವ ಹಿ ಲೋಕಾನಾಂ ಸೂರ್ಯ ಜ್ಞಾನಗಮ್ಯ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಜ್ಞೇಯ ಗಮ್ಯ ಆಗಿದ್ದಕ್ಕೆ ದೇವರಿಗೆ ಸೂರ್ಯ ಅಂತ ಕರೀತಾರೆ, ಎಲ್ಲರಿಗೂ ಅಲ್ಲ ಜ್ಞಾನಿಗಳಿಗೆ. ಆದ್ದರಿಂದಾಗಿನೇ ಜ್ಞಾನಗಮ್ಯ ಪುರಾತನ. ಏಕಏವ ಹಿ ಲೋಕಾನಾಂ ಸೂರ್ಯ ಆತ್ಮ ಆದಿಕೃತ್ ಧರಿಹಿ. ಎಲ್ಲ ಲೋಕಕ್ಕೂ ಒಬ್ಬನೇ ಸೂರ್ಯ, ಆದಿಕೃತ್ ಸೃಷ್ಟಿ ಮಾಡಿದ ಸೂರ್ಯ, ಆತ್ಮ ಅಂತರ್ಯಾಮಿಯಾದ ಸೂರ್ಯ ಅಂದರೆ ಹರಿ ಒಬ್ಬನೇ. ಏಕಏವಾದ್ವಿತೀಯ ಬ್ರಹ್ಮ. ಸರ್ವವೇದ ಕ್ರಿಯಾಮೂಲ, ಸರ್ವ ವೇದೋಕ್ತವಾದ ಕ್ರಿಯೆಗಳಿಗೂ ಮೂಲ. ಸೂರ್ಯೋದಯಾದಿಗಳು ಇಲ್ಲದೆ ಹೋಗಿದ್ರೆ ಕಾರ್ಯಕ್ಕೆ ಯಾವ ಬೇಸಿಸ್ ಮೇಲೆ ಕರ್ಮ ಮಾಡಬೇಕಾಗ್ತದೆ? ಸೂರ್ಯೋದಯ ಬಹಳ ಮುಖ್ಯವಾದದ್ದು. ಋಷಿಭಿರ್ ಬಹುಧೋದಿತ, ಋಷಿಭಿರ್ ಬಹುಧಾ ಗೀತಂ ಛಂದೋಭಿ ವಿವಿಧ ಪೃಥಕ್ ಅಂತ ಹೇಳಿದ ಹಾಗೆ ಋಷಿಭಿ ಬಹುಧಾ ಉದಿತ, ಋಷಿಗಳಿಂದ ಬಹಳಷ್ಟು ಕೊಂಡಾಡಲ್ಪಟ್ಟಿರತಕ್ಕಂತಹ ಸೂರ್ಯನಾಮಕ ರೂಪ ಇದು ಅಂತ ಹೇಳಿದ. ಸರತಿ ಇತಿ ಸೂರ್ಯ ಇನ್ನೊಂದು ಅರ್ಥ, ಸೂರ್ಯ ಪ್ರಾಪ್ಯತ್ವ ಸೂರ್ಯ ಎರಡರ್ಥ. ಸರತಿ ಇತಿ ಸೂರ್ಯ, ಪರಮಾತ್ಮ ಸೂರ್ಯನಾಮಕನಾಗಿದ್ದು ಇಡೀ ಲೋಕವನ್ನು ಸುತ್ತಿಸ್ತಾನ, ಆದ್ದರಿಂದಾಗಿ ಸೂರ್ಯ ಅಂತ ಹೆಸರು. ಸೂರ್ಯಗಳಿಂದ ಪ್ರಾಪ್ಯನಾದ್ದರಿಂದ ಸೂರ್ಯ. ಇದು ತಚ್ಛಬ್ದ ಪ್ರವೃತ್ತಿ ನಿಮಿತ್ತಸ್ಯ ತದೇಕಾಧೀನತ್ವಾತ್. ಈ ರೀತಿ ಸೂರ್ಯ ಪ್ರಾಪ್ಯತ್ವ ಅನ್ನೋ ಗುಣ ಇರೋದು ಮುಖ್ಯವಾಗಿ ಸೂರ್ಯಾದಿಗಳಿಗೆಲ್ಲ, ಮುಖ್ಯ ದೇವರಿಗೆ. ಅದಕ್ಕೇನೆ ಜಿಜ್ಞಾಸ್ಯ ಅಂದರೂ ಒಂದೇ, ಸೂರ್ಯ ಅಂದರೂ ಒಂದು. ತದೇಕಾಧೀನತ್ವಾತ್ ಮುಖ್ಯಕರ್ತ ಹರಿ ಏಕಃ ಏವ ಇತ್ಯಾಹ ಏಕ ಏವೇತಿ. ಆದಿಕರ್ತನಾದ ಮುಖ್ಯಕರ್ತನಾದವನೊಬ್ಬನೇ. ಲೋಕಾನ ಉಭಯೇಷಾಂ ಆತ್ಮ, ಎಲ್ಲ ಲೋಕಗಳಿಗೂ ಕೂಡ ಸ್ವಾಮಿ. ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ ಇತಿ ಶ್ರುತೇಹೇ. ಜಗತಃ ಅಂದರೆ ಜಂಗಮಗಳು, ತಸ್ತುಷ ಅಂದರೆ ಸ್ಥಾವರಗಳು. ಸಮಸ್ತ ಜಡಚೇತನಗಳಿಗೂ ಸೂರ್ಯ ಭಗವಂತನೇ ಅಂತರ್ಯಾಮಿ. ದಿನಸ್ಯ ಆದಿಕೃತ್, ಪರಮಾತ್ಮ ಆದಿಕೃತ್ ದಿನದ ಪ್ರಾರಂಭವನ್ನು ಮಾಡ್ತಾನೆ. ಕೃತಿ ಛೇದನೆ ಇತಿ ಧಾತೋ ದಿನಾದಿಚ್ಛತ್ ಅಸ್ತಕರ್ತಾಚ. ಆದಿಕೃತ ಎಂಬುದಕ್ಕೆ ಆದಿಯನ್ನು ಮಾಡುವವನು ಅಂತೂ ಅರ್ಥ, ಆದಿಯನ್ನು ಹಗಲನ್ನು ಅಸ್ತಮಿಸಿ ಕತ್ತಲನ್ನು ಮಾಡುವವನು ಅಂತೂ ಅರ್ಥ. ಪ್ರಾತಃ ರುತ್ಥಾಯಾಥ ಸಂಧ್ಯಾಮುಪಾಸೀತ ಇತಿ ಶ್ರುತೇಹಿ ಸರ್ವವಿಧಕ್ತ ಕ್ರಿಯಾಮೂಲಂ. ಬೆಳಿಗ್ಗೆ ತಟ್ಟಿಸ ಧ್ಯಾನ ಮಾಡಬೇಕು ಅಂತ ಬೆಳಿಗ್ಗೆ ಎಂಬ ಪ್ರಶ್ನೆ ಬರೋದೇ ಆವಾಗ. ಸೂರ್ಯೋದಯ ಆದರೆ ಅದು, ಸೂರ್ಯೋದಯ ಇಲ್ಲದೆ ಹೋಗಿದ್ರೆ ನಮ್ಮ ಯಾವುದೇ ಕರ್ಮಗಳಿಗೂ ಕೂಡ ಟೈಮೇ ಸಿಗ್ತೇವೆ, ಡೆಫೈನ್ ಆಗ್ತಿರಲಿಲ್ಲ. ಅತಏವ ಋಷಿಭಿರ್ ಬಹುದೋದಿತ ಉದಿತಮಿತಿ ಪಾಠೆ ತತ್ಸ್ವರೂಪಂ ನಾನಾತ್ವೇನ ಕಥಿತಂ. ಅತ್ರ ದ್ವಾದಶಿ ಸೂರ್ಯೇಷು ಏಕಃ ಸ್ವಯಂ ಹರಿಹಿ ಅನ್ಯತ್ರ ಅಂತರ್ಯಾಮಿತ್ವೇನೇತಿ ವಿಶೇಷ. ಸೂರ್ಯರುಗಳು 12 ಜನ ಇರೋದು ಗೊತ್ತಾಯ್ತಾ, ಅದರಲ್ಲಿ ಗುರುಕ್ರಮ ಅನ್ನೋ ಸೂರ್ಯ ಸಾಕ್ಷಾತ್ ವಿಷ್ಣು, ಉಳಿದ 11 ಜನಗಳು ಬೇರೆ. ಎಲ್ಲಿ ಡೈರೆಕ್ಟ್ ಸೂರ್ಯನ ವಿಷ್ಣು ಅಂತ ಕರೀತಾರೋ ಈ ಸೂರ್ಯನ ತಗೋಬೇಕಾಗ, ಉಳಿದವರಲ್ಲಿ ಅಂತರ್ಯಾಮಿಯಾಗಿ ತಗೋಬೇಕು, ಇಷ್ಟೇ ವ್ಯತ್ಯಾಸ. ಎಲ್ಲಿ ಸೂರ್ಯನನ್ನೇ ವಿಷ್ಣು ಅಂತ ಕರೆಯೋದಾದರೆ ಏನು ತಪ್ಪಲ್ಲ. ಸೂರ್ಯ ವಿಷ್ಣು ಯಾವಾಗ 12 ಸೂರ್ಯರಲ್ಲಿ ವಿಷ್ಣು ಒಬ್ಬ ಸೂರ್ಯನಾಗಿದ್ದಾನೆ, ಆದಿತ್ಯಾನ ಮಹಂ ವಿಷ್ಣು, ಅವ ಸರಿಗೋಯ್ತು. ಬೇರೆ ಸೂರ್ಯನ ವಿಷ್ಣು ಅಂತ ಕರೆದ್ರೆ ಅಂತರ್ಯಾಮಿ ವರ್ಷ ಕರೆದ ಅಂತ ಅರ್ಥ. ಅದಕ್ಕೆ ಈ ರೀತಿ ತಿಳ್ಕೊಂಡ್ರೂ ಯೋಚನೆ ಇಲ್ಲ. ಗಾಯತ್ರಿ ಸೂರ್ಯ ಮಂತ್ರ ತಿಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾವ ಸೂರ್ಯ? ವಿಷ್ಣು ಸೂರ್ಯನ ಮಂತ್ರ, ಈ ಸೂರ್ಯನ ಮಂತ್ರ ಅಲ್ಲ. ಇವತ್ತು ಈ ಸೂರ್ಯ ಅಂತ ತಿಳ್ಕೊಂಡ್ರೆ ಅಂತರ್ಯಾಮಿ ಮಂತ್ರ, ದೇಹಸ್ತದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಇದು ಅರ್ಥ ಮಾಡಿಕೊಂಡ್ರೆ ಇದರಿಂದ ಇನ್ನೊಂದು ಕೂಡ ಹೇಳಿದಾಗಾಯ್ತು. ಎಲ್ಲಾದರೂ ವೇದಗಳಲ್ಲಿ ಸೂರ್ಯ ಸರ್ವೋತ್ತಮ ಅಂತ ಕಂಡು ಬಂದ ವಾಕ್ಯಗಳು ಏನಂತ ಅರ್ಥ ಮಾಡಬೇಕು? ವಿಷ್ಣು ಸರ್ವೋತ್ತಮ ಅಂತ ಅರ್ಥ ಮಾಡ. ಕಾಲೋ ದೇಶ ಕ್ರಿಯಾಕರ್ತ ಕರಣಂ ಕಾರ್ಯಮಾಗಮ ದ್ರವ್ಯಂ ಫಲಮಿತಿ ಬ್ರಹ್ಮನ್ ನವಧೋಕ್ತೋ ಅಜಯ ಹರಿಹಿ. ನಾನಾತ್ಮ ಉಪವಾದ ಇತಿ ಕಾಲೈ ಸರ್ವವೇದ ಕ್ರಿಯಾಮೂಲಂ ಅಂತ ಹೇಳಿದ್ರಲ್ಲ, ಏನೇನವು ಅಂತ ಕೇಳಿದರೆ, ಅಜಯ ಮಾಯಯ ಅನಾದ್ಯ ವಿದ್ಯೆಯ ನವಧಾ ಉಕ್ತ ಕಾಲ ಪ್ರಾತರಾದಿಹಿ, ಪ್ರಾತಃಕಾಲ ಇತ್ಯಾದಿ ಕಾಲಕ್ಕೂ ಸೂರ್ಯ ಬೇಕು. ದೇಶ ಸಮಾಧಿ ಕ್ರಿಯಾ ಅನುಷ್ಠಾನಂ, ಕರ್ತ ಬ್ರಾಹ್ಮಣಾದಿಹಿ, ಕರಣಂ ಇಂದ್ರಿಯಂ, ಕಾರ್ಯಂ ದೇಹ, ದ್ರವ್ಯಂ ಚರ್ವಾದಿ ಭೂತಪಂಚಕಂ ವಾ, ಆಗಮೋ ವೇದಾದಿಶಾಸ್ತ್ರಂ, ಫಲಂ ಸ್ವರ್ಗಾದಿ ಕಾಲಾದಿಷು ಸ್ಥಿತ್ವಾ ತತ್ಕರ್ಮ ಕಾರಕತ್ವೇನ ಕಾಲಾದಿ ಶಬ್ದವಾಚ್ಯತ್ವೇನ ನವಧಾ ಹರಿರುಕ್ತ ಇತಿ ಜ್ಞಾತವ್ಯ. ಈ ಸೂರ್ಯೋದಯದಿಂದಾಗಿ ಇಷ್ಟು ಕೆಲಸ ಆಗುತ್ತೆ. ಕಾಲ ದೇಶ ಕ್ರಿಯಾ ಕರ್ತ ಕರಣ ಕಾರ್ಯ ಆಗಮ ದ್ರವ್ಯ ಫಲ ಇತಿ ನವಧೋಕ್ತೋ ಅಜಯ ಹರಿಹಿ. ಹೀಗೆ ಅಜಯ ಮಾಯೆಯ ಅನಾದ್ಯ ವಿದ್ಯೆಯ ನವಧಾ ಉಕ್ತ ಮಧ್ವಾದಿಷು ದ್ವಾದಶಸು ಭಗವಾನ್ ಕಾಲ ರೂಪಧೃಕ್ ಲೋಕತಂತ್ರಾಯ ಚರತಿ ಪೃಥಕ್ ದ್ವಾದಶಿಭಿರ್ಗುಣೈ. ಮಧ್ವಾದಿಷು ದ್ವಾದಶಸು, ಮಧು ಅಂದರೆ ವಸಂತ, ವಸಂತಾದಿ 12 ಕಾಲಗಳಲ್ಲಿ 12 ತಿಂಗಳುಗಳಲ್ಲಿ ಅಂತ ಅರ್ಥ. ಭಗವಾನ್ ಕಾಲರೂಪಧೃಕ್, ಕಾಲರೂಪದಿಂದ ಪರಮಾತ್ಮ ನೆಲೆಸಿದ್ದು. ಲೋಕತಂತ್ರಾಯ ಚರತಿ, ಲೋಕದ ಕಲ್ಯಾಣಕ್ಕೋಸ್ಕರ ಅದರ ವ್ಯಾಪಾರಕ್ಕೋಸ್ಕರ ಸಂಚಾರ ಮಾಡ್ತಾ ಇದ್ದಾನೆ. ಪೃಥಕ್ ದ್ವಾದಶಿಭಿರ್ಗುಣೈ, ಪ್ರತ್ಯೇಕವಾಗಿ ದ್ವಾದಶ ವಿಧವಾದ ಗುಣಗಳನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ಆಯಾ ತಿಂಗಳ ಮಾಸ ಧರ್ಮಗಳು ಅಂತೀವಿಯಲ್ಲ, ಪರಮಾತ್ಮ ವ್ಯಕ್ತಿ ಅಭಿವ್ಯಕ್ತಿಗೊಳಿಸ್ತಾ ಹೊರಡ್ತಾನೆ. ಏಕೈವ ಹರಿ ಸರ್ವಂ ಪ್ರೇರೇತಿ ಇತ್ಯುಕ್ತಂ ತತ್ ಪ್ರಕಾರಂ ದರ್ಶಯತಿ ಮಧ್ವಾದಿಷು ಇತಿ ಕಾಲರೂಪಧೃಕ್. ಮಧುಮಾಸ ಅಂದರೆ ಚೈತ್ರ ಮಾಸ ಅಂತ ಹೆಸರು. ಮಧು ಋತು ಅಂದರೆ ವಸಂತ ಋತು, ಮಧುಮಾಸ ಅಂದರೆ ಚೈತ್ರ ಮಾಸ. ಕಾಲರೂಪಧೃಕ್ ಭಗವಾನ್ ಲೋಕತಂತ್ರಾಯ ಲೋಕ ವ್ಯಾಪಾರಾಯ ಮಧ್ವಾದಿಷು ಚೈತ್ರಾದಿಷು ದ್ವಾದಶಸು ಮಾಸು ದ್ವಾದಶಿ ಗುಣೈ ದ್ವಾದಶವಿಧ ಕಾಲಗುಣೈ ಪೃಥಕ್ ಪೃಥಕ್ ಚರತಿ ಇತ್ಯನ್ಮಯ. ಚೈತ್ರಾದಿ ಮಾಸಗಳು ತಮ್ಮದೇ ಆದ ಗುಣಗಳಿವೆ. ಓ ಚೈತ್ರ ಮಾಸ ಹೀಗಿರುತ್ತೆ, ಶ್ರಾವಣ ಮಾಸದಲ್ಲಿ ಹೀಗೆ, ಎಲ್ಲ ವ್ಯವಸ್ಥೆ ಯಾತಕ್ಕೆ ಬಂತು ಅಂದರೆ ದೇವರ ಆಯಾ ಆ ಒಂದು ಶಕ್ತಿಯನ್ನು ಅಲ್ಲಿ ಅಭಿವ್ಯಕ್ತಿಗೊಳಿಸ್ತಾನೆ ಕಾಲದಲ್ಲಿ. ಕಾಲೋ ದೇಶ ಕ್ರಿಯಾಕರ್ತ ಕರಣಂ ಕಾರ್ಯಮಾಗಮ ದ್ರವ್ಯಂ ಫಲಮಿತಿ ಬ್ರಹ್ಮನ್ ನವಧೋಕ್ತೋ ಅಜಯ ಹರಿ. ಮಧ್ವಾದಿಷು ದ್ವಾದಶಸು ಭಗವಾನ್ ಕಾಲರೂಪಧೃಕ್ ಶೋಕತಂತ್ರಾಯ ಚರತಿ ಪೃಥಗ್ವಾದಶಭಿರ್ಗುಣೈ ಧಾತಾ ಕೃತಸ್ಥಲೀ ಹೇತಿ ವಾಸುಕಿ ರಥಕೃನ್ ಮುನೆ ಕುಲಸ್ಥ್ಯಃ ತುಂಬುರುರಿತಿ ಮಧುಮಾಸಂ ನಯಂತ್ಯಮೀ. ಧಾತಾ ಕೃತಸ್ಥಲಿ ಹೇತಿ ವಾಸುಕಿ ರಥಕೃತ್ ಕುಲಸ್ಥ್ಯಃ ತುಂಬುರು, 7 ಜನಗಳು ಮಧುಮಾಸಂ ನಯಂತ್ಯಮೀ. ಚೈತ್ರ ಮಾಸ, ಚೈತ್ರ ಮಾಸಕ್ಕೆ 7 ಜನಗಳು ಅಂದರೆ ಇವು. ಚೈತ್ರ ಮಾಸದ 7 ಜನಗಳು ಪ್ರತಿಯೊಂದು ಮಾಸಕ್ಕೂ 7 ಹೇಳ್ತಾ ಹೋಗ್ತಾರೆ. ಇದಾನೀಂ ತೇಷಾಂ ನಾಮಾನ್ಯ ಧಾತಾ ಇತಿ, ಧಾತಾದ ಸೂರ್ಯನ ಹೆಸರು. ಧಾತಾ ಸೂರ್ಯ, ಕೃತಸ್ಥಲಿ ಅಪ್ಸರ, ಕೃತಸ್ಥಲಿ ಅಂತ ಅಪ್ಸರ, ಹೇತಿ ರಾಕ್ಷಸ, ಹೇತಿಯಿಂದ ರಾಕ್ಷಸ. ಈ ರಾಕ್ಷಸನೇ ಏನು ಮಾಡ್ತಾನೆ, ಹೇತಿ ರಾಕ್ಷಸ ದ್ರೌಪದಿ ದೇವಿ ಮನೆಯಿಂದ ಹೊರಡಬೇಕಾದ್ರೆ, ಕೀಚಕ್ಕನ ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಹೇತಿ ಸೂರ್ಯರಾಮಕ ಪರಮಾತ್ಮನ ಧ್ಯಾನ ಮಾಡಿಬಿಡುತ್ತ. ಆ ಪರಮಾತ್ಮ ಏನು ಮಾಡ್ತಾನೆ, ಹೇತಿಯನ್ನು ರಾಕ್ಷಸನ ಕಳಿಸಿಕೊಡ್ತಾನೆ. ಆ ಹೇತಿ ಇವನು ವಿರಾಟ್ ಪರ್ವದಲ್ಲಿ ಬರುತ್ತ, ನೆನಪಿದ್ರೆ ಗೊತ್ತಾಗುತ್ತೆ. ಹೇತಿ ರಾಕ್ಷಸ ವಾಸುಕೇರು ನಾಗ, ವಾಸುಕಿಯೇ ನಾಗ ಆ ಸಮಯದಲ್ಲಿ. ರಥಕೃತ್ ಅಂದರೆ ತಕ್ಷ, ತಕ್ಷ ಅಂದರೆ ಕಾರ್ಪೆಂಟರ್ ಪಡೆಗೆ ಶಿಲ್ಪಿ. ಕುಲಸ್ಥ್ಯ ಋಷಿ, ಕುಲಸ್ಥ್ಯ ಋಷಿಗಳು. ತುಂಬುರುಹು ಗಂಧರ್ವ, ಇಷ್ಟು ಜನ ಇರಬೇಕು. ಪ್ರತಿಯೊಂದಕ್ಕೂ ಒಬ್ಬ ಸೂರ್ಯ, ಒಬ್ಬ ಅಪ್ಸರೆ, ಒಬ್ಬ ರಾಕ್ಷಸ, ಒಬ್ಬ ನಾಗ, ಒಬ್ಬ ತಕ್ಷ, ಒಬ್ಬ ಋಷಿ, ಒಬ್ಬ ತುಂಬು ಗಂಧರ್ವ. ಏಳು ಜನ ಇದ್ದರೆ ಒಂದು ಮಾಸಕ್ಕೆ ಫುಲ್ ಒಂದು ಇದೊಂದು ಆಫೀಸ್ ಇದ್ದಾಗ, ಏಳು ಜನದ ಆಫೀಸ್ ಅದು. ಅಮೀ ಧಾತ್ರಾದಯೋ ಮಧುಮಾಸಂ ನಯಂತಿ ತೇ ಉಕ್ತ ಕ್ರಿಯಾಕಾರಕತ್ವೇನ ತನ್ಮಾಸ ಪ್ರತಿ ತನ್ಮಾಸಂ ಅತಿಪಾರಯನ್. ಇವರೆಲ್ಲ ಕೂಡ ಆಯಾ ಗುಣಗಳನ್ನು ವ್ಯಕ್ತಿಗೊಳಿಸ್ತಾ ದೇವರ ಸೇವೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಶಿಫ್ಟ್ ಇದ್ದಾಗ ಒಬ್ಬರದು ಆಯಾ ತಿಂಗಳಿಗೆ ಒಬ್ಬೊಬ್ಬರು ಕೆಲಸ. ಪುಲಸ್ತ್ಯ ತುಂಬುರು ರೀತಿ ಮಧುಮಾಸಂ ನಯಂತ್ಯಮಿ ಅರ್ಯಮಾ ಕುಲಹ ಅಥೌಜಾ ಪ್ರಹೇತಿ ಪುಂಜಕಸ್ಥಲೀ ನಾರದ ಕಚ್ಚನೀರಶ್ಚ ನಯಂತೇತೆ ಸ್ಮ ಮಾಧವಂ. ಇದು ವೈಶಾಖ ಮಾಸ. ಅರ್ಯಮಾ ಅರ್ಯಮ ಸೂರ್ಯ, ಅರ್ಯಮಾಯ ಸೂರ್ಯ. ಪುಲಹ ಅಥೌಜಾಹ, ಅಲ್ಲೇನು ಹೇಳಿದರು, ಕೃತಸ್ಥರಿ ಪುಲಹ ಋಷಿಗಳು. ಅಥೌಜಾಹ ಆಮೇಲೆ ಪ್ರಹೇತಿ ರಾಕ್ಷಸ, ಪುಂಜಕಸ್ಥಲಿ ಅಪ್ಸರೆ, ಈಕೆ ಅಂಜನಾದೇವಿ ಹೊಟ್ಟು ಪುಂಜಕಸ್ಥಲಿನೇ. ನಾರದ ನಾರದ ಋಷಿಗಳು. ಕಚ್ಚನೀರಶ್ಚ, ಕಚ್ಚನೀರ ಅಂತ ಹೇಳಿಬಿಟ್ಟು ತಕ್ಷ ಅಷ್ಟು ಜನ ಏತೆ ಅದು ಆರ್ಡರ್ನಲ್ಲಿ ಹೇಳಲಿಲ್ಲ, ಈ ಆರ್ಡರ್ ಚೇಂಜ್ ಮಾಡಿದ್ರು ಅಷ್ಟೇ. ನಯಂತೇತೆ ಸ್ಮ ಮಾಧವಂ ಅರ್ಯಮ ಪುಲಹ ಓಜಸ್ಸು ಪ್ರಹೇತಿ ಪುಂಜಕಸ್ಥಲಿ ನಾರದ ಕಚ್ಚನೀರ. ಇಷ್ಟು ಜನಗಳು ಕೂಡ ಈ ವೈಶಾಖ ಮಾಸವನ್ನು ಪ್ರವರ್ತನ ಮಾಡ್ತಾರೆ. ಅರ್ಯಮ ಸೂರ್ಯ ಪುಲಹ ಋಷಿ ಪುಲಸ್ತ್ಯ ಪುಲಹ ಕ್ರತು, ಮೊದಲನೇದು ಪುಲಸ್ತ್ಯ ಆಮೇಲೆ ಪುಲಹ. ಅಥೌಜಾಹ ತಕ್ಷ ಪ್ರಹೇತಿ ರಾಕ್ಷಸ ಪುಂಜಕಸ್ಥಲಿ ಅಪ್ಸರಾಹ ನಾರದ ಗಂಧರ್ವ ಕಚ್ಚನೀರ ನಾಗ ಏತೇ ಮಾಧವ ಮಾಸಾಧಿಪತಿ ಮಾಧವನಾಮಾನಂ ನಯಂತಿ ಶರಣಂ ಪ್ರಾಪ್ಯ ಉಪಾಸತೆ ಏವಂ ಉತ್ತರತ್ರಾಪಿ ಅನುಸಂಧೇಯಂ. ಎರಡಕ್ಕೆ ಬರೋದು ಮುಂದಕ್ಕೆಲ್ಲ ಅದೆಲ್ಲ ಹೇಳಕ್ಕೆ ಹೋಗಲ್ಲ, ಇದು ಮಾತ್ರ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ, ಉಳಿದೆಲ್ಲ ತಿಳ್ಕೊಂಬಿಡಿ ಅಂತ ಅರ್ಥ. ಮಿತ್ರ ಅತ್ರಿ ಪೌರುಷೇಯೋಥ ತಕ್ಷಕ ಮೇನಕ ಹಹಾಹ ರಥಸ್ವನಃ ಇತಿ ಹೇತೇ ಶುಕ್ರಮಾಸಂ ನಯಂತ್ಯಮೀ. ಶುಕ್ರಮಾಸೋ ಜ್ಯೇಷ್ಠಮಾಸ, ಜ್ಯೇಷ್ಠ ಮಾಸಕ್ಕೆ ಮಿತ್ರ ಸೂರ್ಯ, ಮಿತ್ರನಾಮಕ ಸೂರ್ಯ. ಈತನೇ ಭೀಷ್ಮಕರಾಜನಾಗಿ ಹುಟ್ಟಿದ್ದು ಮಿತ್ರನಾಮಕ ಸೂರ್ಯ. ಅತ್ರಿ ಋಷಿ ಪೌರುಷೇಯ ಅಂತ ರಾಕ್ಷಸನಿಸರು, ಪೌರುಷೇಯ. ತಕ್ಷಕ ನಾಗ, ಮೇನಕ ಅಪ್ಸರಾಹ, ಹಹಾ ಗಂಧರ್ವ. ಹಾಹಾ ಹೂ ಹೂ ಅಂತಿದ್ದಾರಲ್ಲ, ಹಾ ಗಂಧರ್ವ. ಈ ಹಾ ಗಂಧರ್ವನ ಏನಾಗಿಟ್ಟಿದ್ದು, ವಿರಾಟ್ ರಾಜನಾಗಿತ್ತು. ಹಾ ಗಂಧರ್ವ ವಿರಾಟ್ ರಾಜ, ಆತ್ನೇ ಗಜೇಂದ್ರ ವಿರಾಟ್ ರಾಜ. ಹಾ ಗಂಧರ್ವನೇ ಗಜೇಂದ್ರನೂ ಆಗಿತ್ತು. ಹಾ ಗಂಧರ್ವ ರಥಸ್ವನ ತಕ್ಷ, ರಥಸ್ವನ ಅಂಥೇಳಿ ಅವನು ಶಿಲ್ಪಿ. ವಸಿಷ್ಠೋ ವರುಣೋ ರಂಭಾ ಸಹಜನ್ಯ ತಥಾ ಹುಹೂಹು ಶುಕ್ರ ಚಿತ್ರಸ್ವನಶ್ಚೈವ ಶುಚಿಮಾಸಂ ನಯಂತ್ಯಮೀ. ವಸಿಷ್ಠ ವಸಿಷ್ಠ ಋಷಿಗಳು, ವರುಣ ಸೂರ್ಯ ವರುಣ ಅಂತ ಸೂರ್ಯ, ರಂಭಾ ಅಪ್ಸರಾ, ಸಹಜನ್ಯ ರಾಕ್ಷಸ, ಹುಹೂಹು ಗಂಧರ್ವ, ಶುಕ್ರ ನಾಗ, ಚಿತ್ರಸ್ವನ ತಕ್ಷ, ಶುಚಿ ಆಷಾಢ. ಇದು ಆಷಾಢ ಮಾಸಕ್ಕೆ, ಶುಚಿ ಮಾಸ ಅಂದ್ರೇನು, ಆಷಾಢ ಮಾಸಕ್ಕೆ ಏನಂತ ಕರೀತಾರೆ, ಶುಚಿ ಮಾಸ. ಅದೆಲ್ಲ ಹೇಳಬೇಕಾದ್ರೆ ಬೇರೆ ಬೇರೆ ಹೆಸರು ಹೇಳಿಬಿಟ್ರು. ಅಲ್ಲಿ ಮಧುಮಾಸ ಅಂದರು, ಇದಕ್ಕೆ ಮಾಧವ ಮಾಸ ಅಂದರು, ಶುಕ್ರ ಮಾಸ, ಶುಚಿ ಮಾಸ, ನಭೋ ಮಾಸ. ನಭೋ ಮಾಸ ಅಂತ ಅದಕ್ಕೆ ಕರೆದ್ರು, ನಭಸ್ಯ ಅಂತ ಇನ್ನೊಂದು ಕರೆದ್ರು. ಆಮೇಲೆ ತಪೋ ಮಾಸ, ತಪಸ್ಯಾಖ್ಯ, ಸಹೋ ಮಾಸ, ಸಹಸ್ಯಾಖ್ಯ. ಈ ರೀತಿಯಾಗಿ ಬೇರೆ ಬೇರೆ ಕಾಲ ಹೇಳ್ತಾ ಹೋದರೆ ಊರ್ಜ ಮಾಸ. ಈ ಪ್ರತಿಯೊಂದು ಕೂಡ ನಾವು ತಿಳ್ಕೊಂಡ್ರೆ ಹೆಸರು ಐತೆ, ಇನ್ನು ಬೇರೆ ಬೇರೆ ಹೆಸರುಗಳಿರೋದ್ರಿಂದ ತಿಳ್ಕೊಂಡ್ರೆ ಆಯ್ತು. ಬೇರೆ ಪುರಾಣದಲ್ಲಿ ಹೇಳ್ಬೇಕು ರೀತಿ ಹೇಳಿ, ಜ್ಯೇಷ್ಠ ಮಾಸ ಹೇಳೋದು ಈ ಮಾತು ಹೆಸರು ಹೇಳಿಬಿಟ್ಟಿರ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಕಾರಣ ಇಲ್ಲ. ಅರ್ಥ ಹೇಳಿರೋದ್ರಿಂದ ಅದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕರ್ಥ. ಅಲ್ಲಿ ಸರಿ ಹೋಗು, ಅಲ್ಲಿಗೆ ಇರಲಿ. ನಾಳೆ ದಿವಸ ಪಾಠ ಇರೋದು ಆದಸ್ಯ, ನಾಡಿದ್ದು ಕಟ್ಟಿರುವ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿ ತದ್ವಿತಿ ಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರು ಮಜೇಶ ನುತಂ ಪ್ರಣಮ್ಯ ವಕ್ಷ್ಯಾಮಿರುಗರ್ಥಮತಿ ತುಷ್ಟಿಕರಂ ತದಸ್ಯಾ. ಯಾವುದೀಗ ನಿನೋ ಹೋತೋ ಅವರೆಣ್ಯ ಆಯ್ತು, ಆಹಿಷ್ಮಾ ಸೂನವೇ ಅದಾಯ್ತು. ಆನೋ ಬಹಿ ಆನೋ ಪರಿಹೀರಿ ಶಾದಸ ವರುಣ ಮಿತ್ರ ಹರ್ಯಮ ಸೀದಂತು ಮನುಷ್ಯ. ಇವರೆಲ್ಲ ವರುಣ ಮಿತ್ರ ಹರ್ಯಮ ಇಷ್ಟು ಸೂರ್ಯನ ಕೆಳ ಸೂರ್ಯ ಹೆಸರುಗಳು ಇಷ್ಟು ಕೂಡ ವರುಣ ಅಂತ ಒಬ್ಬ ಸೂರ್ಯ, ಮಿತ್ರ ಅಂತ ಸೂರ್ಯ, ಹರಿಯಮ ಅಂತ ಸೂರ್ಯ, ಅವರೆಲ್ಲ ಹೆಸರು ದೇವರಿಗಿದೆ. ಇಲ್ಲಿ ಹೇಳಿದಾಗ ದೇವರ ಹೆಸರು ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೀದಂತು ಮನುಷ್ಯ ಯಥ ಪೂರ್ವ ಪೂರ್ವ್ಯಂ ಹೋತರಸ್ಯನು ಮಂದಸ್ವ ಸಖ್ಯಸ್ಯ ಚ ಇಮಾ ಉಷು ಶ್ರುತಿ ಗಿರಹ ಅಶ್ಚಮೇ ಅರ್ಥೇ ಕುರು ಮದಂ ಸ್ವಾತಂತ್ರ್ಯಾನ್ ಮಾದಯಸ್ವವಾ ಆನೋ ಬರಿಹಿ ರಿಷಾದಸಃ ವರುಣ ಮಿತ್ರ ಹರಿಯಮ ಸೀದಂತು ಮನುಷ್ಯ ಯಥ ಪೂರ್ವ್ಯಂ ಹೋತಃ ಅಸ್ಯ ನಃ ಮಂದಸ್ವ ಮದಂ ಸ್ವಾತಂತ್ರ್ಯಂ ಸ್ವಾತಂತ್ರ್ಯಾನ್ ಮಾದಯಸ್ವವ ಮಂದಸ್ವ ಅನ್ನೋದಕ್ಕೆ ನೀನು ನನ್ನನ್ನು ಆನಂದ ಪಡಿಸು ಅಂತ ಅರ್ಥ. ನೀನು ಸ್ವತಂತ್ರ, ಬೇರೆ ಯಾರಿಗೂ ಕೂಡ ಆನಂದ ಆದ್ರೆ ಕೊಡ್ತಕ್ಕಂಥ ಗುಣ ಇಲ್ಲ, ಅದೆಲ್ಲ ದೇವ್ರು ಕೊಟ್ಟರೆ ಕೊಡಬೇಕು, ರಿಲೀಸ್ ಮಾಡಬೇಕಷ್ಟೇ. ಈ ಕ್ಲರ್ಕ್ ದುಡ್ಡು ಕೊಡೋಕ್ಕಾಗಲ್ಲ, ಗ್ರ್ಯಾಂಡ್ ಕೊಟ್ಟರೆ ಡಿಸ್ಪ್ಯಾಚ್ ಮಾಡ್ತಾರೆ ಅಷ್ಟೇ ಹೊರತು ಮಾಡೋ ಕೆಪಾಸಿಟಿ ಯಾರದು? ದೇವರು. ಅದಕ್ಕೆ ಮಂದಸ್ವ ಅಂದ್ರೆ ಏನರ್ಥ? ಮಾದಯಸ್ವ ಅಂತ ಅರ್ಥ. ಅಸ್ಯ ಮೇ ಅರ್ಥೇ ಕುರು ಮೇ ಮದಂ ಸ್ವಾತಂತ್ರ್ಯಾತ್ ಮಾದಯಸ್ವವಾ ಸ್ವತಂತ್ರನಾದ ನೀನು ದೇವತೆಗಳ ಅನುಗ್ರಹ ನನಗೆ ಬರೋ ಹಾಗೆ ಮಾಡು. ಯಚ್ಚಿದ್ದಿ ಶಶ್ವತಾತನ ದೇವನ್ ದೇವಂ ಯಜಾಮಹೇ ತ್ವೇ ಇದ್ಧೂಯತೆ ಹವಿಹಿ ಯತ್ ಚಿತ್ ಹಿ ಶಶ್ವತ ತನ ದೇವ ಇಂದವಂ ಯಜಾಮಹೇ ತ್ವೇ ಇದ್ಧೂಯತೆ ಹವಿಹಿ ಹವಿಹಿ ಶುಚ ಶಶ್ವದ್ವಿಸ್ತರತಃ ಸರ್ವಾನ್ ಯದಾ ದೇವಾನ್ ಯಜಾಮಹೇ. ಶಶ್ವತ್ ಅಂದರೆ ಎಲ್ಲ ಕಡೆಗೆ, ಎಲ್ಲ ಕಾಲಕ್ಕೂ ಕೂಡ ಎಲ್ಲ ದೇವತೆಗಳನ್ನು ಕೂಡ ನಾವು ತದಾ ತ್ವಯ್ಯೇವ ಹಿ ಹವಿರ್ಹೂಯತೆ ಎಲ್ಲ ದೇವತೆಗಳನ್ನು ವಿಸ್ತಾರವಾಗಿ ನಾವು ಹೋಮ ಮಾಡಲಿಕ್ಕೆ ಅಂತ ಹೋಗ್ತೇವೆ. ಆದರೆ ಮಾಡಿದ್ದೆಲ್ಲ ಏನಾಗಬೇಕದು? ತದಾ ತ್ವಯ್ಯೇವ ಹಿ ಹವಿರ್ಹೂಯತೆ. ಯಾರಿಗೆ ಹೇಳಿದರೂ ಕೂಡ ಮುಟ್ಟೆ ಹವಿ ಯಾರಿಗೆ ಹೋಗಬೇಕದು? ದೇವರಿಗೆ ಹೋಗಬೇಕು. ಮತ್ತು ಕ್ಲರ್ಕಿ ನಾವು ದುಡ್ಡು ಸಂಬಳ ಅಂತ ಕೊಡೋಳಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಏನು ಮಾಡಬೇಕಾಗ್ತದೆ? ಅದನ್ನು ಎಲ್ಲ ಹಾಕಿಬಿಡಬೇಕು. ಅಲ್ಲಿಂದ ಮತ್ತೆ ಬರಬೇಕೇ ಹೊರತು ದುಡ್ಡು ತಾನೇ ಅಡ್ಜಸ್ಟ್ ಮಾಡ್ಕೋತಾ ಹೋಗಬಾರ್ದು. ಯಾರು ದುಡ್ಡು ಕೊಟ್ಟು ಸಂಬಳದ ಪೂರ್ತಿ ತಗೋತಾ ಹೋಗೋದು, ಇನ್ನೊಬ್ಬರು ಅಲ್ಲೇ ಕೊಟ್ಟು ಆಗಲ್ಲ ಮಾಡೋಕ್ಕೆ. ಎಲ್ಲಿಗೆ ಹೋಗ್ಬೇಕು ಫಸ್ಟ್? ಅದು ಅಲ್ಲಿಗೆ ಹೋಗಿ ಅಲ್ಲಿಂದ ಬರಬೇಕೆ ಹೊರತು ಬರಾಗಿಲ್ಲ. ಯಾವ ದೇವತೆಗೆ ಕೊಟ್ಟರು ಕೂಡ ಯಾರಿಗೆ ಹೋಗೋದು ಫಸ್ಟು? ನಿನಗೆ ಹೋಗಬೇಕು. ತದಾ ತ್ವಯ್ಯೇವ ಹಿ ಹವಿರ್ಹೂಯತೆ ಯಾವ ದೇವತೆಗಳ ಹೆಸರು ಕೂಡ ನಿನ್ನ ಹೆಸರಿನಿಂದ ಮೂಲತಃ ನಿನ್ನ ಹೆಸರಾಗಿರೋದ್ರಿಂದ ಹವಿಸ್ಸ ಅಲ್ಲ, ನಿನಗೋಸ್ಕರವಾಗಿ ಸಮರ್ಪಿಸಲ್ಪಡುತ್ತೆ ಹೊರತು ಬೇರೆಯವರಿಗೋಸ್ಕರ ಅಲ್ಲ. ಈ ರೀತಿ ಸ್ಪಷ್ಟವಾಗಿ ವೇದದಲ್ಲಿ ಎಲ್ಲ ಕಡೆ ಹೇಳಬೇಕಾದ್ರೂ ಕೂಡ ಏನು ಹೇಳ್ಬಿಟ್ಟಿದ್ದಾರೆ? ಎಲ್ಲವೂ ವಿಷ್ಣುವಿಗೆ ದೇವರಿಗೆ ಅಂತ ಹೇಳಿದರು. ಮೇಲ್ನೋಟದ ಅರ್ಥನೇ ಅಷ್ಟು ಸ್ಪಷ್ಟ ಇದ್ದರೂ ಕೂಡ ಉಳಿದವರು ಏನು ಮಾಡಿಬಿಟ್ರು? ಆಯಾ ದೇವತೆಗಳ ಪರ ಅಂತ ಅರ್ಥ ಮಾಡಿದ್ರೆ ಫುಲ್ ಆಫ್ ಕನ್ಫ್ಯೂಷನ್ ಆಗಿ ಒಬ್ಬೊಬ್ಬ ದೇವತೆ ಇಷ್ಟು ಗುಣ ಹೇಳ್ತಾ ಹೋಗಿಬಿಟ್ರೆ ಅವ್ಯವಸ್ಥೆ ಮಯ ಆಗೋಯ್ತು, ವ್ಯವಸ್ಥೆನೇ ಬರ್ತಿರಲಿಲ್ಲ. ಅದೇ ವೇದ ಎಕ್ಸ್ಪ್ಲೇನ್ ಮಾಡಿಬಿಡ್ತು. ಆಮೇಲೆ ಎಲ್ಲ ಕೂಡ ಏಕೋ ದೇವ ಸರ್ವಭೂತೇಶು ಗುಢ ಅಂತ ಹೇಳಿತು. ಅದೇ ರೀತಿ ಏಕಂ ಸದ್ವಿಪ್ರ ಬಹುಧಾ ವಸಂತಿ ಅಂತ ಹೇಳಿತು, ಬುಧಾ ವದಂತಿ ಅಂತ ಹೇಳಿತು. ಹೇಳ್ತಾ ಹೇಳ್ತಾ ಎಲ್ಲವೂ ದೇವರ ಹೆಸರು ಅಂತ ಹೇಳಿದ್ದಾರೆ. ಯಾರು ಅಪ್ಲೈ ಮಾಡಿಕೊಂಡಿಲ್ಲ, ಆಚಾರ್ಯರು ಅದನ್ನೆಲ್ಲ ಮಾಡಿ ತೋರಿಸಿದ್ದು. ಅದು ನಾಳೆ ಕಂಟಿನ್ಯೂ ಮಾಡಿ, ನಾಳೆ ಅಲ್ಲ ಬಿದಿಗೆ. ಸರ್ವೇಂದ್ರಿಯ ಪ್ರೇರಕೇಣ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲ Thank you.